అయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్నమ. బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్న విద్యామాన్యాన్ మునీన్నుమ. వాదిరాజపదద్వంద్వారిజాసక్తమానసాన్ విశ్వప్రియగురూన్ వందే మందోహం ధీ విశుద్ధయే. సత్యం సత్యం పునః సత్యం విష్ణుతీర్థప్రసాదతః సర్వే కామా భవంత్యేవ శపథో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. శ్రీగురుభ్యో నమః. హరి ఓం. శ్రీశాంఘ్రిసేవకం నిత్యం భూసురాగ్రకులోద్భవం వాసమాదిశిలాక్షేత్రే శేషదాసగురుం భజే. నిన్న వరకు ನಮ್ಮ ಹೃದಯದಲ್ಲಿರತಕ್ಕಂಥ ಮೂರ್ತಿ, ಆ ಮೂರ್ತಿಗೆ ಯಾವ ಯಾವ ರೂಪಗಳನ್ನು ಐಕ್ಯ ಚಿಂತನೆ ಮಾಡಬೇಕು, ಅದರ ಫಲವೇನು ಎಲ್ಲ ತಿಳಿಸಿಕೊಟ್ರು. ಹಾಗೆ ಬದರಿ, ದ್ವಾರಕಾ, ಲೋಹಕ್ಷೇತ್ರ, ಕಾಶಿ, ಪ್ರಯಾಗ, ಶ್ರೀಪದವೀವ ಗಯಾಕ್ಷೇತ್ರ, ಅಯೋಧ್ಯ, ಯದುಗಿರಿ, ತೋತಾದ್ರಿ, ಶ್ರೀಮುಷ್ಣ, ಮನ್ನಾರಿ, ಪದುಮನಾಭಾನಂತ, ವೈಕುಂಠಾಚಲ, ನಿಧಿ ಮೊದಲಾದ ಸುಕ್ಷೇತ್ರದಲ್ಲಿಪ್ಪ ವಿಧಿಭವ ಮುಖರಿಂದ ಪೂಜೆಗೊಂಬ ಸದಮಲ ಮೂರ್ತಿಗಳು ಇರುವ ಕ್ರಮದಿಂದ ದಶವಿಧದಿಂದ ಇರುತಿಪ್ಪ ಬಗೆಯ ನರಿತು ಹೃದಯ ಸಂಸ್ಥಿತನಲ್ಲಿ ತಂದು ಕೂಡಿಸು ಮರಳೆ ಹೇಳುತ್ತಾರೆ. ಒಂದು ಕಡೆ ಭಗವಂತನ ಎಲ್ಲ ಅವತಾರ ರೂಪಗಳನ್ನು ಸ್ಮರಣೆ ಮಾಡಿ ಅಂತ ವೈಕುಂಠವಾಸಿಯಾದ ನಾರಾಯಣ, ಅನಂತಾಸನ, ಶ್ವೇತದ್ವೀಪ ಮೊದಲಾದ ಕಡೆ ಇರುವ ಭಗವದ್ ರೂಪಗಳು, ಅನಂತ ಭಗವತ ಅವತಾರ ರೂಪಗಳು ಎಲ್ಲ ನಮ್ಮ ಹೃದಯದಲ್ಲಿರತಕ್ಕಂಥ ಭಗವಂತನ ರೂಪಕ್ಕೆ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡಬೇಕು ಅಂತ ಹೇಳಿದರು. ಹಾಗೆ ನಮ್ಮ ಶರೀರದಲ್ಲಿರತಕ್ಕಂಥ ಐದು ಮೂರು ಮೊದಲಾದ, ಅಂದರೆ ನಾರಾಯಣಾದ ಐದು ರೂಪ, ವಿಶ್ವಾದಿ ಮೂರು ರೂಪ ಮೊದಲಾದವೆಲ್ಲ ನಮ್ಮ ಶರೀರದಲ್ಲಿ ಯಾವ ಯಾವ ಸ್ಥಾನದಲ್ಲಿದೆಯೋ ತಿಳಿದುಕೊಂಡು ಆಯಾ ರೂಪಗಳನ್ನು ಸ್ಮರಣೆ ಮಾಡು ಅಂತ ಹೇಳಿದರು. ಆ ರೂಪಗಳೆಲ್ಲ ಬಿಂಬನಲ್ಲಿ ಚಿಂತನೆ ಮಾಡಬೇಕು, ಅಂದರೆ ಬಿಂಬನೇ ನನ್ನ ಶರೀರದಲ್ಲಿ ಇಷ್ಟು ರೂಪಗಳಿಂದ ನಿಂತಿದ್ದಾನೆ ಅಂತ ಚಿಂತನೆ. ತದನಂತರ ಭಗವಂತನ ಅವತಾರ ರೂಪಗಳೆಲ್ಲವೂ ಚಿಂತನೆ, ಆ ರೂಪಗಳಿಗೆಲ್ಲ ನಮ್ಮ ಬಿಂಬನಿಗೂ ಐಕ್ಯ, ಇವನೇ ಅಲ್ಲಿದ್ದಾನೆ ಎಂಬ ಚಿಂತನೆ. ನಂತರ ಎಲ್ಲ ಕ್ಷೇತ್ರಗಳಲ್ಲಿರತಕ್ಕಂಥ ಭಗವಂತನ ಮೂರ್ತಿಗಳ ಚಿಂತನೆ, ಅದು ಹತ್ತು ರೀತಿಯಾಗಿದೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಹತ್ತು ರೀತಿ ಹೇಗಿದೆ ಎಂಬ ರೀತಿಯನ್ನು ತಿಳಿದುಕೊಂಡು ಹೃದಯ ಸಂಸ್ಥಿತನಲ್ಲಿ ತಂದು ಕೂಡಿಸು. ಯಾವ ಯಾವ ಕ್ಷೇತ್ರಕ್ಕೆ ನಾವು ಹೋಗ್ತೇವೆ ಆ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ರೂಪಗಳನ್ನು ಸ್ಮರಣೆ ಮಾಡಿ ಭಗವದ್ ರೂಪಗಳನ್ನು ನಮ್ಮ ಹೃದಯದಲ್ಲಿರುವ ಭಗವಂತನಿಗೆ ಐಕ್ಯ, ಅಂದರೆ ಇವನೇ ಅಲ್ಲಿ, ಅವನೇ ಇಲ್ಲಿ, ನಮ್ಮ ಹೃದಯದಲ್ಲಿದ್ದಾನೆ ಎಂದು ಚಿಂತನೆ. ಸರಿ, ಸುಮ್ಮನೆ ಒಣ ಇದು ಅಲ್ಲಿಗೆ ಹೋಗಿದ್ದು ಅವನೇ ಇಲ್ಲಿದ್ದಾನೆ, ಅವರೇ ಇಲ್ಲಿದ್ದಾನೆ, ಇವನೇ ಅಲ್ಲಿದ್ದಾನೆ, ಇದರಿಂದ ನಮ್ಮ ಈ ಚಿಂತನೆಯಿಂದ ಬರುವುದು ನಮಗೇನು ಅಂದರೆ ಇಡೀ ಜಗತ್ತನ್ನೇ ಪಾಲನೆ ಮಾಡುವ ಶ್ರೀನಿವಾಸ. ಪ್ರತಿಯೊಬ್ಬರೂ ಓಡಿ ಓಡಿ ಬಂದು ಕೈ ಮುಗಿಯುತ್ತಾರೆ, ಸ್ವಾಮಿ ನಾನು ಉದ್ಧಾರ ಮಾಡಯ್ಯ ಅಂತ. ಇಡೀ ಜಗತ್ತಿನ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾನೆ ಮಹಾನುಭಾವ, ಎಲ್ಲರನ್ನ ಪಾಲನೆ ಮಾಡುತ್ತಾನೆ. ಅವನೇ ನನ್ನ ಹೃದಯದಲ್ಲಿದ್ದಾನೆ ಅಂತ ನೋಡಿದಾಗ ಇಷ್ಟು ಜಗತ್ತನ್ನು ಪಾಲನೆ ಮಾಡಿದವನಿಗೆ ಜುಜುಬಿ ನಾನೊಬ್ಬ ಏನು ಭಾರ ಅಂತ ನಮಗೆ ಬರಲ್ವಾ? ಅವಾಗ ಸಂತೋಷ ಆಗುತ್ತೆ. ಅಪ್ಪ ಇಷ್ಟು ಜನ ರಕ್ಷಣೆ ಮಾಡುವ ನನ್ನ ಖಡಿತ ಖಚಿತವಾಗಿ ರಕ್ಷಣೆ ಮಾಡಿಯೇ ಮಾಡುತ್ತಾನೆ. ಅಲ್ಲ, ರಕ್ಷಣೆ ಮಾಡುವ ತಾಕತ್ತಿದ್ರೆ ಏನು, ನಿನ್ನ ರಕ್ಷಣೆ ಮಾಡಬೇಕು ಅಂತ ಅವನ ಮನಸ್ಸಲ್ಲಿ ಇಲ್ಲದಿದ್ರೆ, ಅಂದರೆ ಇಲ್ಲ ಮನಸ್ಸಲ್ಲಿ ರಕ್ಷಣೆ ಮಾಡಬೇಕು ಅಂತ ಇಟ್ಟುಕೊಂಡಿದ್ದಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಮ್ಮ ರಕ್ಷಣೆ ಮಾಡಲಿಕ್ಕಾಗಿಯೇ ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಅವನ ತಾಕತ್ತು ಶ್ರೀನಿವಾಸನ್ ನೋಡಿದಾಗ ಪರಿಚಯ ಆಯಿತು. ಓಹೋ, ನೀನು ಇದೇ ಶ್ರೀನಿವಾಸನಂತೆ ಎಲ್ಲರನ್ನ ರಕ್ಷಣೆ ಮಾಡುವ ತಾಕತ್ತಿದೆ, ನನ್ನೊಬ್ಬನ ರಕ್ಷಣೆ ಮಾಡಲಿಕ್ಕೆ ಕೂತಿದ್ದೀಯಾ, ಮತ್ತೆ ನಾನ್ಯಾಕೆ ಚಿಂತೆ ಮಾಡಲಿ ಹರಿಯೇ ಅಂತ ನಿಶ್ಚಿಂತರಾಗಿ ನಾವು ಇರುವ ಸ್ಥಿತಿ ಬಂದು ಬಿಡುತ್ತೆ. ಈ ರೀತಿಯಾಗಿ ಕಂಡ ಪ್ರತಿಯೊಂದು ಅದ್ಭುತ ಮೂರ್ತಿಗಳನ್ನೆಲ್ಲ ನಮ್ಮ ಹೃದಯದಲ್ಲಿರುವ ಸ್ವಾಮಿಯೇ ಇವ, ಅವನೇ ನನ್ನಲ್ಲಿದ್ದಾನೆ, ಅವನೇ ನನ್ನಲ್ಲಿದ್ದಾನೆ, ಅಥವಾ ನನ್ನಲ್ಲಿರುವವನೇ ಅಲ್ಲಿದ್ದಾನೆ. ಈ ಚಿಂತನೆ ಮಾಡಿದರೆ ಅದ್ಭುತವಾಗಿ ನಮ್ಮ ಅನುಗ್ರಹ ಆಗ್ತದೆ, ಸಂಸಾರದಲ್ಲಿ ಭಯ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಂತರ ಇದೇ ಲೋಕ ಬಿಡಿದು ಮತ್ತೆ ಪಾತಾಳಾದಿ ಐದೆರಡು ಲೋಕಾದಿ ಇರುತಿಪ್ಪ ಮೂರ್ತಿಗಳು ಒದಗಿ ಚಿಂತಿಸಿ ಐಕ್ಯ ತಿಳಿಯೋ ನೀನು. ಇನ್ನ ಈಗ ಮತ್ತು ಹೇಳುತ್ತಾರೆ, ನಿನ್ನ ಶರೀರದಲ್ಲೇನೆ 14 ಲೋಕಗಳು ಇವೆ. ಆ 14 ಲೋಕದಲ್ಲಿರತಕ್ಕ ಭಗವದ್ರೂಪಗಳು ಹೇಳಿದಿವಲ್ಲ, ಇಲ್ಲಿ ಸತ್ಯಲೋಕದ ಮೇಲೆ ವೈಕುಂಠ, ಅಲ್ಲಿ ವಾಸುದೇವ, ಸತ್ಯಲೋಕದಲ್ಲಿ ಪುರುಷನಾಮಕ, ಭ್ರೂಮಧ್ಯದಲ್ಲಿ ಗೋಪಾಲಕೃಷ್ಣ, ಅಲ್ಲಿ ತಪೋಲೋಕ, ಜನೋಲೋಕದಲ್ಲಿರತಕ್ಕಂಥವ ಲಕ್ಷ್ಮೀನಾರಾಯಣ, ನಂತರ ಮಹರ್ಲೋಕದಲ್ಲಿ ಲಕ್ಷ್ಮೀ ನರಸಿಂಹ, ಮತ್ತು ಸ್ವರ್ಗಲೋಕದಲ್ಲಿ ಉಪೇಂದ್ರ, ನಂತರ ಭುವರ್ಲೋಕದಲ್ಲಿ ಪ್ರದ್ಯುಮ್ನ, ಹೊಕ್ಕಳಲ್ಲಿ ನಂತರ ಹೊಕ್ಕಳ ಕಡೆಗೆ ಅನಿರುದ್ಧ, ಈ ರೀತಿಯಾಗಿ ರೂಪಗಳೇನು ಹೇಳಿದ್ದೇನೆ, ಆ ರೂಪಗಳನ್ನೆಲ್ಲ ಕೂಡ ನಿನ್ನ ಹೃದಯದಲ್ಲಿರುವ ದೇವರಲ್ಲಿ ಐಕ್ಯ ಚಿಂತನೆ ಮಾಡು. ಅಂದರೆ ಆ ಸ್ವಾಮಿಯೇ ಎಲ್ಲಾ ಕಡೆ ನಿಂತಿದ್ದಾನೆ ನನ್ನ ಶರೀರದಲ್ಲಿ ಎಂಬುದು ಬರಲಿ ಎಂದು. ಈ ವಿಧದಿಂದ ಸಂಸ್ತುತಿಸಿ ಪರಮ ಭಕುತಿಯಿಂದ ಉದಕ ಕೊಡುವನ್ಯಾಕೆ ಅಮೃತೋಪಮವೋ. ಈ ರೀತಿಯಲ್ಲಿ ಮೊದಲು ನಮ್ಮ ಶರೀರದಲ್ಲಿ 14 ಲೋಕಗಳ ಚಿಂತನೆ, ಅಲ್ಲಲ್ಲಿ ಕಮಲಗಳ ಚಿಂತನೆ, ಅಲ್ಲಲ್ಲಿರುವ ಭಗವದ್ ರೂಪಗಳ ದೇವತೆಗಳ ಚಿಂತನೆ, ಅನಂತರ ವಿರಾಟ್ ರೂಪಿಯ ಚಿಂತನೆ, ಅದಾದ ಮೇಲೆ ನಮ್ಮ ಶರೀರದೊಳಗಿರುವ ಎಲ್ಲ ಭಗವದ್ ರೂಪಗಳು ಎಲ್ಲೆಲ್ಲಿ ಯಾವ್ದಾವುದಿದೆ ಅಂತ ಚಿಂತನೆ ಮಾಡಿ ಅದನ್ನೆಲ್ಲ ಬಿಂಬನೆ ಐಕ್ಯ ಚಿಂತನೆ, ತದನಂತರ ಹೊರಗಡೆ ಇರುವಂತಹ ಭಗವಂತನ ಅವತಾರ ರೂಪಗಳೇನಿವೆ ಆ ರೂಪಗಳಿಗೂ ನಮ್ಮ ಹೃದಯಸ್ಥಾನದ ಭಗವಂತನಿಗೂ ಐಕ್ಯ ಚಿಂತನೆ, ನಂತರ ಎಲ್ಲಾ ಕ್ಷೇತ್ರಗಳಲ್ಲಿರತಕ್ಕಂತಹ ಭಗವದ್ ರೂಪಗಳಿಗೂ ನಮ್ಮ ಹೃದಯದಲ್ಲಿರುವ ಭಗವಂತನಿಗೂ ಐಕ್ಯ ಚಿಂತನೆ. ಅದಲ್ಲದೆ ಇನ್ನ ನಮ್ಮ ಶರೀರದಲ್ಲೇ 14 ಲೋಕಗಳಲ್ಲಿ ನಿಂತ ಭಗವದ್ ರೂಪಗಳೆಲ್ಲ ನನ್ನ ಬಿಂಬಮೂರ್ತಿಯಲ್ಲಿ ನಿಂತಿವೆ. ಅವನೇ ಎಲ್ಲಾ ಕಡೆ ನಿಂತಿದ್ದಾನೆ ನನ್ನ ಶರೀರದಲ್ಲಿ ವ್ಯಾಪಿಸಿ ಅವನೇ ನಿಂತಿದ್ದಾನೆ ಎಂಬ ಚಿಂತನೆ ನಾವು ಮಾಡಿ ಆ ಮೂರ್ತಿಗೆ ವಿಶೇಷವಾಗಿ ನೀನೇನಯ್ಯ ಎಲ್ಲರಿಗೂ ಆಧಾರ ಅಂತ ನಮ್ಮ ಬಿಂಬಮೂರ್ತಿಯನ್ನೇ, ಇಷ್ಟು ಕಾಲ ಸ್ತೋತ್ರ ಅಂದ ಕೂಡಲೇ ದೇವರ ಪೆಟ್ಟಿಗೆಯಲ್ಲಿರುವ ಮೂರ್ತಿಗೋ, ದೇವಸ್ಥಾನದಲ್ಲಿರುವ ಮೂರ್ತಿಯನ್ನು ಅಥವಾ ಕಾಣದ ವೈಕುಂಠದಲ್ಲಿರುವ ಮೂರ್ತಿಯನ್ನು ಕೈ ಮುಗಿದು ಸ್ತೋತ್ರ ಮಾಡಿದ್ದಾಯಿತು. ಈಗ ಹೇಳುತ್ತಾರೆ ನಿನ್ನೊಳಗೆ ನಿಂತಿದ್ದಾನೆ, ಅವನ ಕಡೆ ಗುರಿ ಮಾಡಿ ಸ್ತೋತ್ರ ಮಾಡು. ಈ ವಿಧದಿಂದ ಸಂಸ್ತುತಿಸಿ ಪರಮ ಭಕುತಿಯಿಂದ ಉಡವುದಕ ಕೊಡುವನ್ಯಾಕೆ ಅಮೃತೋಪಮವೋ. ಈ ರೀತಿ ಸ್ತೋತ್ರ ಮಾಡಿ ನಮ್ಮೊಳಗೆ ಹೇಗಿದ್ದಾನೋ ಹಾಗೆ ಎದುರಿಗಿರುವ ಗಂಡ ಹೆಂಡತಿ ಮಕ್ಕಳಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಮತ್ತು ಸುತ್ತಿರುವ ಜನಾಂಗ ಅಥವಾ ಯಾರು ಬಂದ ಬ್ರಾಹ್ಮಣರು ಅವರಲ್ಲೆಲ್ಲ ಇದೇ ರೀತಿ ಭಗವಂತ ಇದ್ದಾನೆ ಅಂತ ಚುಟುಕಾಗಿ ಚಿಂತಿಸಿ. ಚುಟುಕಾಗಿ ಎಂದರೆ ನಮ್ಮೊಳಗೆ ಹೇಗಿದ್ದಾನೋ ವಿಸ್ತಾರವಾಗಿ ಚಿಂತನೆ ಮಾಡಿ ಇನ್ನೊಬ್ಬರಲ್ಲಿ ಕಂಡಾಗ ನನ್ನಲ್ಲಿ ಹೇಗೋ ಹಾಗೆ ಇದ್ದಾನೆ ಅಂತ ಒಂದು ಸೆಕೆಂಡ್ ಅಲ್ಲಿ ಬಂದ್ಬಿಡುತ್ತೆ. ಅವರಲ್ಲಿ ಏನು ಬರುತ್ತೆ, ಅವರ ಹೃದಯದಲ್ಲಿ ಬಿಂಬಮೂರ್ತಿ ಸ್ಮರಣೆ ಮಾಡಿ ಸ್ತೋತ್ರ ಮಾಡಿ ಒಂದು ಚೂರು ಒಂದು ಲೋಟ ನೀರು ಕೊಟ್ಟರು ಸಾಕಯ್ಯ, ದೇವರಿಗೆ ಅಮೃತ ಅನಿಸಿಬಿಡುತ್ತೆ ಅಂತ ಹೇಳ್ತಾರೆ. ಪದ್ಮನಾಭನಿಗಿದೆ ಪೂಜೆ ಎನಿಸುವುದಯ್ಯ, ಇದೇ ಬಗೆಯನೆ ತಿಳಿಯದೆ ವ್ಯರ್ಥವಾಗಿ ಬುಧರು ನಾವೆಂತೆಂದು ಬರಿದೆ ಹಿಗ್ಗುವ ನರನ ಮದ ಗರ್ವಕ್ಕೇನೆಂಬೆ ಮಹಿಯೊಳಗೆ. ಈ ರೀತಿ ಒಳರಹಸ್ಯ ತಿಳ್ಕೊಂಡು ಉಪಾಸನೆ ಮಾಡದೆ ಅದು ಗೊತ್ತಾಯಿತು ನನಗೆ, ಇದು ಗೊತ್ತಾಯಿತು, ಓಹೋ ನಾನೆಂತ ಬುಧ ಅಂತ ಹೇಳಿ ಅದ್ಭುತವಾದ ಜ್ಞಾನಿ ಅಂತ ಹಿಗ್ಗುವಂತ ನರನ್ನು ನೋಡಿದರೆ ಅವರ ಗರ್ವಕ್ಕೆ ಏನನ್ನು ಬೇಕೋ ಮದಗರ್ವಕ್ಕೆ ಅರ್ಥ ಆಗಲ್ಲ. ಈ ರೀತಿ ಭಗವಂತ ಇದ್ದಾನೆ, ಒಳಗೊಳಗೆ ನಿಂತಿದ್ದಾನೆಂಬ ರಹಸ್ಯವೇ ಗೊತ್ತಿಲ್ಲ. ಆ ರಹಸ್ಯ ತಿಳ್ಕೊಂಡರೇನೇ ದೇವರ ಅನುಗ್ರಹ ಎಂಬುದನ್ನು ಹೇಳ್ತಾ ಇದ್ದಾರೆ. ಇದೇ ಬಗೆಯನೆ ತಿಳಿಯದೆ ವ್ಯರ್ಥವಾಗಿ ಬುಧರು ನಾವಂತೆಂದು ಬರಿದೆ ಹಿಗ್ಗುವ ನರನ ಮದಗರ್ವಕ್ಕೇನೆಂಬೆ ಮಹಿಯೊಳಗೆ. ಸುಧಿಯ ಅಬ್ಧಿ ಪ್ರಯತ್ನವಿಲ್ಲದ ಜಗದೊಳು ಉದುಭವಿಸಿರೆ ಬಿಟ್ಟು ಯತ್ನದಿಂದ ಆದರದಿ ವಿಷವನ್ನು ಪಾನ ಮಾಡುವರೆಲ್ಲ ವಿಧಿಲಿಖಿತವನ ಮೀರಲ್ಲ ಅಪರಾರು. ಸುಧಿಯ ಅಬ್ಧಿ ಅಮೃತದ ಕಡಲು ಪ್ರಯತ್ನವಿಲ್ಲದ ಜಗದೊಳು ಉದ್ಭವಿಸಿರೆ. ಸುಳಾದಿಯಲ್ಲಿ ಭಾಗವತದಲ್ಲಿ ಪ್ರಕಾಶ ಸಂಹಿತಾದಲ್ಲಿ ಇದೇ ವಿಷಯವನ್ನೇ ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ಅಮೃತದ ಕಡಲಿರುವಾಗ ಅದನ್ನ ಚೆನ್ನಾಗಿ ಕೇಳಿದಾಗ ಕೇಳದೆ, ಕೇಳಿದ್ದನ್ನು ಅನುಷ್ಠಾನಕ್ಕೆ ತಾರದೆ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾರಲ್ಲ ಅವರ ಕುರಿತು ಹೇಳ್ತಾ ಇದ್ದಾರೆ. ಸುಧಿಯ ಅಬ್ಧಿ ಪ್ರಯತ್ನವಿಲ್ಲದ ಜಗದೊಳು ಊದು ಭವಿಸಿದರೆ ಬಿಟ್ಟು ಯತ್ನದಿಂದ, ಅದು ಬಿಟ್ಬಿಟ್ಟು ಪ್ರಯತ್ನಪೂರ್ವಕವಾಗಿ ಆದರದಿಂದ ವಿಷಪಾನ ಮಾಡುತ್ತಾರಲ್ಲಪ್ಪ. ವಿಷಪಾನ ಮಾಡುವುದು ಅಂದ್ರೇನು? ಒಳಗೆ ಭಗವಂತನ ವ್ಯಾಪಾರಗಳು ಇವು ಚಿಂತನೆ ಮಾಡದೆ ಗೊಡ್ಡ ಕರ್ಮಾಚರಣೆ ಮಾಡುತ್ತಾರಲ್ಲ, ಅದರಿಂದ ಏನು ಬರುತ್ತೆ? ಬರೀ ಒಂದಿಷ್ಟು ಚೂರು ಚೂರು ಪುಣ್ಯ ಅಷ್ಟೇ ಅಲ್ಲ, ಆ ಜ್ಞಾನವಿಲ್ಲದ ಕರ್ಮಾನುಷ್ಠಾನ ಮಾಡಲಿಕ್ಕೆ ಹೋದಾಗ ಜೊತೆಗೆ ಬರುವುದು ಅಹಂಕಾರ, ಅದೇ ದೊಡ್ಡ ವಿಷ ಅಂದ್ರು. ಅದರಿಂದ ಆದರದಿ ವಿಷವನ್ನು ಪಾನ ಮಾಡುವರೆಲ್ಲ ಅದಕ್ಕೆ ಹೇಳ್ತಾರೆ ಅವರ ಹಣೆ ಬರಹದು. ಈಗ ನಾವೇನ್ ಮಾಡ್ಲಿಕ್ಕಾಗತ್ತೆ? ನಾವಂತೂ ಅಮೃತ ಕೊಟ್ಟವು, ವಿಶೇಷವಾದ ಸುಳಾದಿಯ ರೂಪದಲ್ಲಿ ಅದ್ಭುತವಾದ ಉಪಾಸನೆ ಕೊಡ್ತಾ ಇದ್ವು, ಆದರೆ ಅದನ್ನು ಬಿಟ್ಟು ಏನೇನೋ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅವರ ಹಣೆ ಬರ ಏನ್ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳ್ತಾರೆ. ಪದುಮ ಸಂಭವನುತ ಗುರು ವಿಜಯ ವಿಠಲನ್ನ ಪದಗಳ ಬಿಗಿದಪ್ಪಿ ಸುಖಿಸೋ ಸತತ. ಈ ರೀತಿಯಲ್ಲಿ ನಮ್ಮ ಹೃದಯದಲ್ಲಿರತಕ್ಕಂಥ ಶರೀರದಲ್ಲಿರತಕ್ಕಂಥ ಭಗವಂತನ ಅನಂತ ರೂಪಗಳನ್ನು ಸತತ ಚಿಂತನೆ ಮಾಡಿ ಆ ಪದುಮ ಸಂಭವನುತ ಬ್ರಹ್ಮದೇವರಿಂದ ಸ್ತೋತ್ರಕ್ಕೆ ಒಳಗಾದಂಥ ಆ ಭಗವಂತನನ್ನ ಗುರು ವಿಜಯ ವಿಠಲನ್ನ ಪದಗಳನ್ನ ಬಿಗಿದಪ್ಪಿ ಸುಖಿಸೋ ಸತತ ಅಂತಾರೆ. ಅದು ಎಂಥ ಅನುಭವದ ಮಾತು! ಆ ಭಗವಂತನ ಪಾದಗಳನ್ನ ಬಿಗಿದಪ್ಪಿ ಅಪ್ಪಿ ಅಪ್ಪಿ ಆ ಭಗವಂತನ ಎಷ್ಟು ಸುಖ ಪಡೆದರೋ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಸಂಶಯ ಬಂದರೆ ಹೇಳ್ತಾರೆ, ಸತ್ಯವಿದು ಗ್ರಹಿಸುವುದು ಶ್ರುತಿ ಸ್ಮೃತಿಯಲ್ಲಿರು ತಿಪ್ಪ ಅರ್ಥಗಳಿವು ಕೇಳು ಭಕುತಿಯಿಂದ. ಇದು ಸತ್ಯವಾದನ್ನು ಹೇಳ್ತಾ ಇದ್ದೀವಯ್ಯ, ಶ್ರುತಿ ಸ್ಮೃತಿಯಲ್ಲಿರತಕ್ಕಂಥದ್ದು ಈ ಅರ್ಥಗಳೇ ಅಲ್ಲಿರುವ ಅರ್ಥಗಳಲ್ಲಿ ಹೇಳ್ತಾ ಇದ್ದೇವೆ. ಮಿಥ್ಯವೆಂದಿಗೆ ಅಲ್ಲ ಅದೃಷ್ಟಹೀನಾಗಿ ಅತಥ್ಯವೆಂದರೆ ಅದಕ್ಕೆ ಮಾಡ್ಪದೇನು. ಇದು ಸುಳ್ಳೆಂದಿಗೂ ಅಲ್ಲಯ್ಯ, ಆದರೆ ನೀನು ಅದೃಷ್ಟಹೀನಾಗಿ ನಂಬಲಿಕ್ಕಾಗದೆ ಅಯ್ಯೋ ಸುಳ್ಳಿದು ಸುಳ್ಳಿದು ಅಂದ್ರೆ ಅದಕ್ಕೆ ನಾವೇನ್ ಮಾಡ್ತೇವೆ ಅಂತ ಹೇಳ್ತಾರೆ. ವ್ಯರ್ಥವಾಗಿ ಭವದಿ ದುಃಖಗಳು ನಲೇಕೆ ಉದೃತ್ಯನಾಗುವನೆಂಬ ಮನಸ್ಸಿನಿಂದ ಕೀರ್ತಿಸು ಹರಿಯನ್ನು ಪೂರ್ವೋಕ್ತದಂತೆ ತಿಳಿದು ಭಕ್ತಿಯಿಂದಲೇ ಯಜಿಸೋ ವಿಧಿಪೂರ್ವಕ. ಅದರಿಂದ ವ್ಯರ್ಥವಾಗಿ ಈ ಒಳಗಿನ ಭಗವಂತನ ಚಿಂತನೆಗಳಿಲ್ಲದಿದ್ದರೆ ದುಃಖಗಳೇ ಬರ್ತಾ ಇರುತ್ತಯ್ಯ. ಏನು ದುಃಖಗಳು? ಅಪ್ಪಳಿಸಿ ಅಪ್ಪಳಿಸಿ ಬರ್ತಾ ಇರುತ್ತೆ. ಆದ ಕಾರಣ ಪೂರ್ವೋಕ್ತದಂತೆ ತಿಳಿದು ಹರಿಯನ್ನು ಕೀರ್ತಿಸು. ನಾವು ಏನು ಹೇಳಿದ್ವಿ ಆ ರೀತಿಯಲ್ಲಿ 14 ಲೋಕಗಳು, ಅಲ್ಲಿ ಕಮಲಗಳು, ಅಲ್ಲಿ ಭಗವದ್ ರೂಪಗಳು, ದೇವತೆಗಳ ರೂಪಗಳು, ಇಷ್ಟಲ್ಲದೆ ಎಲ್ಲಾ ಕಡೆ ಇರುವ ಭಗವದ್ ರೂಪಗಳನ್ನು ಹೃದಯದಲ್ಲಿರುವ ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದು, ಈ ರೀತಿ ಚಿಂತಿಸು ಅಂದ್ರು. ನಂತರ ಭಕ್ತಿಯಿಂದಲೇ ಯಜಿಸೋ ವಿಧಿಪೂರ್ವಕ ಯಜ್ಞ ಮಾಡು ಅಂದ್ರು. ಯಜ್ಞ ಹೇಗೆ ಮಾಡುವುದು? ಹೃದಯದಲ್ಲಿರುವ ಭಗವಂತ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದು ಯಜ್ಞ ಮಾಡುವುದು ಅಂದ್ರೆ ಆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದು ಅಲ್ಲಲ್ಲಿ ಕೊಡುವ ಪದಾರ್ಥಗಳು ಯಾರ್ಯಾರಿಗೆ ಕೊಡ್ತೀವಿ, ನಾವು ತಗೊಳ್ತೀವಿ, ಅಲ್ಲಿರುವ ಭಗವಂತನಿಗೆ ಅರ್ಪಿತ ಅಂತ ಕೊಡುವುದೇ ದೊಡ್ಡ ಯಜ್ಞ. ಇನ್ನ ಇನ್ನೊಂದು ಅದ್ಭುತವಾದ ಚಿಂತನೆಯನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನದು ಅಂತ ಹೇಳ್ತಾರೆ. ಈಗ ಒಂದು ರೂಮಲ್ಲಿ ಎಲ್ಲರೂ ಕೂತಿದ್ದೀರಾ, 20 ಜನ ಅಂದುಕೊಳ್ಳಿ. ಆ 20 ಜನ ಇದ್ದರೆ ಆ 20 ಜನರೊಳಗೂ ಒಬ್ಬೊಬ್ಬರಲ್ಲೂ ಹೃದಯದಲ್ಲಿ ಭಗವದ್ ರೂಪ ಇರುತ್ತಾ? ಇದ್ದೇ ಇರಬೇಕಲ್ವಾ. ಆಗ ಆ 20 ಭಗವದ್ರೂಪಗಳು ಕೂಡ, 20 ಜನರೊಳಗಿರುವ ಭಗವದ್ ರೂಪವೂ ಕೂಡ ನಾವು ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ ಅಂದುಕೊಳ್ಳಿ, ದೇವ ಅಲ್ಲಲ್ಲಿ ಅವರವರಲ್ಲಿರುವ ಭಗವದ್ ರೂಪ ಅಲ್ಲೇ ಇರಲಿ, ಆಯಾ ರೂಪಗಳಿಂದ ಒಂದೊಂದು ರೂಪ ಎದ್ದು ಬಂದು ಹೊರಗೆ ಬಂದು ನನ್ನ ಹೃದಯದೊಳಗಿರುವ ಬಿಂಬನಲ್ಲಿ ಐಕ್ಯ ಮಾಡುತ್ತೇನೆ, ಚಿಂತನೆ ಮಾಡುತ್ತೇನೆ. ಅಂದರೆ ಅವರೆಲ್ಲ ಅಲ್ಲಲ್ಲಿರುವ ಭಗವದ್ ರೂಪಗಳು ನನ್ನ ಹೃದಯದಲ್ಲಿವೆ ಎಂಬ ಚಿಂತನೆ. ಅಂದರೆ ನಾನು ಹೇಳಿದ್ದೆ, ಯಾವುದಾದ್ರೂ ಸಿನಿಮಾದಲ್ಲಿ ತೋರ್ತಾರಲ್ಲ, ಮಲಕೊಂಡಿರ್ತಾನೆ ಅವನು, ಕನಸಲ್ಲಿ ಎದ್ದು ಹೋದ ಅಂದರೆ ಆ ಮಲಕೊಂಡಿರುವವನ ಒಳಗಿಂದನೇ ಒಂದು ರೂಪ ಎದ್ದು ಹಾಗೆ ಹೋಗ್ತಾ ಇರುತ್ತೆ, ಮತ್ತು ಅವನು ತಿರುಗಾಡಿ ಬಂದು ಮತ್ತು ಅಲ್ಲೇ ಸೇರ್ತಾ ಇರ್ತಾನೆ. ಎಚ್ಚರ ಆಯಿತು ಅಂದ್ರೆ ಇದು ತಮಾಷೆ ತೋರಿಸ್ತಾರೆ ಅವರು. ನಾನಿಲ್ಲಿ ಹೇಳೋದಿಷ್ಟೇ, ಒಂದು ಭಗವದ್ ರೂಪ ಏನಿದೆ ಎದುರಿಗಿರುವ ವ್ಯಕ್ತಿಯಲ್ಲಿ, ಒಂದು 20 ಜನ ಕೂತಿದ್ರೆ ಅಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ, ದೇವರನ್ನ ಸ್ವಾಮಿ ನಿನ್ನ ಒಂದೊಂದು ರೂಪ ಒಬ್ಬೊಬ್ಬರಿಂದ ಒಂದೊಂದು ರೂಪ ತೆಗೆದು ನನ್ನ ಹೃದಯದೊಳಗಿರುವ ಭಗವದ್ ರೂಪದಲ್ಲಿ ಐಕ್ಯ ಚಿಂತನೆ ಮಾಡುತ್ತೇನೆ ಬರಯ್ಯ ಅಂದರೆ ಭಗವಂತ ಬಂದು ಬಿಡ್ತಾನಂತೆ. ಆ ಭಗವದ್ ರೂಪಗಳನ್ನು ಪ್ರಾರ್ಥನೆ ಮಾಡಿದರೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಚಿಂತನೆ ಮಾಡಿದರೆ ಆ ರೂಪಗಳೆಲ್ಲ ಬಂದು ನಮ್ಮ ಹೃದಯದಲ್ಲಿ ನಿಲ್ಲುತ್ತೆ. ಹಾಗೆ ಈಗ ರೂಮ್ ಬೇಡ, ಸತ್ಯಲೋಕ ಹೋಗೋಣ ಅಥವಾ ಭೂಲೋಕ ತಗೊಳ್ಳೋಣವಾ, ಯಾಕಂದ್ರೆ ನಮ್ಮ ಸುಲಭ ನಮ್ಮ ಲೋಕ ಆದ್ದರಿಂದ ಭೂಲೋಕ. ಭೂಲೋಕದಲ್ಲಿ ಎಷ್ಟೆಲ್ಲ ಜೀವರಾಶಿಗಳಿದ್ದಾರೋ, ಸಜ್ಜೀವರಾಶಿಗಳು, ಇಲ್ಲಿ ಎಚ್ಚರ ಇರಬೇಕು, ಎಲ್ಲ ದುಷ್ಟರು ನಾನಾ ರೀತಿಯಾಗಿರ್ತಾರೆ, ಅವರೊಳಗಿರುವ ಎಲ್ಲ ರೂಪಗಳನ್ನು ತಂದು ಅಲ್ಲಿ ಪೂಜಾದಿಗಳು ಮಾಡಬಾರದು. ನಾವು ಏನು ಚಿಂತನೆ ಮಾಡುವುದು, ಇಡೀ ಭೂಲೋಕದಲ್ಲಿರುವ ಯಾವ ಸಜ್ಜನರೆಲ್ಲ ಇದ್ದಾರೆ ಎಲ್ಲರಲ್ಲೂ ಭಗವದ್ ರೂಪಗಳು ಇದೆಯಾ ಇಲ್ವಾ, ಬಿಂಬರೂಪಗಳು ಇದೆ ಇಲ್ಲಿ, ಅದರಲ್ಲಿ ನಮ್ಮದು ಒಂದು ರೂಪ, ನಮ್ಮಲ್ಲಿರುವ ಭಗವದ್ ರೂಪವೂ ಒಂದು ರೂಪ ಇಲ್ಲಿ. ಎಲ್ಲರ ಹೃದಯದಿಂದ, ನಮ್ಮ ಹೃದಯದಿಂದಲೂ ಕೂಡ ಒಂದೊಂದು ಒಂದೊಂದು ಭಗವದ್ ರೂಪವನ್ನು ಚಿಂತನೆ ಮಾಡಿ ಎಲ್ಲಿಗೆ ಅರ್ಪಣೆ ಮಾಡುವುದು ಅಂದರೆ, ಈ ಭೂಲೋಕದಲ್ಲಿರುವ ಎಲ್ಲಾ ಸಜ್ಜೀವರಾಶಿಗಳ ಹೊರಗಿರುವ ಬಿಂಬ ಮೂರ್ತಿಗಳನ್ನು ಪ್ರಾರ್ಥನೆ ಮಾಡುವುದು, ಸ್ವಾಮಿ ನೀನು ಒಂದೊಂದು ರೂಪದಿಂದ ಹೊರಕ್ಕೆ ಬಾರಯ್ಯ, ಅಲ್ಲಿ ಆ ರೂಪವೇ ಇಡು, ಅದರಿಂದ ಒಂದು ರೂಪ ಪ್ರಕಟ ಮಾಡು. ಆ ಬಂದ ರೂಪಗಳೆಲ್ಲ ಎಲ್ಲಿ ಐಕ್ಯ ಚಿಂತನೆ ಮಾಡುವುದು ಅಂದರೆ ತಂದು ಸುರಿಯೋದು, ಇಡೀ ಭೂಲೋಕಕ್ಕೆ ಅಭಿಮಾನಿಯಾದ ಸ್ವಯಂಭುವ ಮನುಗಳು ಅವರು ಪೂಜಾ ಮಾಡುವುದು ಯಾವುದನ್ನ, ಯಾರನ್ನ, ಅನಿರುದ್ಧ ನಾಮಕ ಭಗವಂತನನ್ನ. ಈ ಲೋಕಕ್ಕೆ ಅಭಿಮಾನಿ ರೂಪ ಯಾವುದು, ಭಗವದ್ ರೂಪ ಅಂದ್ರೆ ಯಾವುದು, ಅನಿರುದ್ಧ ರೂಪ. ಈಗ ನಾವೇನು ಮಾಡಬೇಕು, ಇಡೀ ಭೂಲೋಕದಲ್ಲಿರುವ ಸಕಲ ಸಜ್ಜನರ ಒಳಗಿರುವ ಎಲ್ಲಾ ಬಿಂಬ ಮೂರ್ತಿಗಳು ಸ್ವಯಂಭುವ ಮನುವಿನ ಹೃದಯದೊಳಗಿರುವ ಬಿಂಬ ಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದು. ಅಂದರೆ ಎಲ್ಲಾ ಸಜ್ಜನರು ಮತ್ತು ಸ್ವಯಂಭುವ ಮನುಗಳ ಪತ್ನಿ ಪುತ್ರರು ಪರಿವಾರದವರು ಎಲ್ಲರೂ ಅವರೆಲ್ಲರ ಬಿಂಬ ಮೂರ್ತಿಗಳು ಬಂದು ಸ್ವಯಂಭುವ ಮನುಗಳ ಬಿಂಬಮೂರ್ತಿಯಲ್ಲಿ ಐಕ್ಯ ತಂದು ಸುರಿಯೋದು. ಅಂದರೆ ಪ್ರಾರ್ಥನೆ ಮಾಡಿದರೆ ಸಾಕು, ಭಗವಂತ ಎಲ್ಲ ರೂಪಗಳು ಬಂದು ಕೂಡುತ್ತೆ. ಅವಾಗೇನಾಯಿತು, ಸ್ವಯಂಭೂ ಮನುಗಳ ಹೃದಯದಲ್ಲಿರುವ ಆ ಬಿಂಬಮೂರ್ತಿ ಏನಿದ್ದಾನಲ್ಲ, ಅವನಲ್ಲಿ ಈ ಭೂಮಂಡಲದಲ್ಲಿರತಕ್ಕಂತಹ ಎಲ್ಲಾ ಸಜ್ಜನರ ಬಿಂಬಗಳು ಬಂದು ಸೇರಿತು. ಈಗ ಸ್ವಯಂಭೂ ಮನುಗಳ ಒಳಗಿರುವ ಆ ಬಿಂಬಮೂರ್ತಿಗೆ ಒಂದು ನಮಸ್ಕಾರ ಮಾಡಿದರೆ ಎಲ್ಲೆಲ್ಲಿ ಹೋಗುತ್ತೆ, ಇಡೀ ಭೂಮಂಡಲದೊಳಗಿರುವ ಸಕಲ ಸಜ್ಜನರ ಹೃದಯದೊಳಗಿರುವ ಬಿಂಬಮೂರ್ತಿಗಳಿಗೆ ಒಂದೊಂದು ನಮಸ್ಕಾರ ಮಾಡಿದಂತಾಗುತ್ತೆ. ಹೌದಾ? ಈ ರೀತಿ ಚಿಂತನೆ ಮಾಡಿ ಈಗ ಭೂಲೋಕದಲ್ಲಿ ಅಂದ್ರೆ ಎಲ್ಲಿ ಭೂಲೋಕ? ನಮ್ಮ ಹೊಕ್ಕಳ ಕಳಗಿರುವ ಭೂಲೋಕ. ನಮ್ಮ ಹೊಕ್ಕಳ ಕಳಗಿರುವ ಭೂಲೋಕ ಚತುರ್ದಳ ಕಮಲ, ಅಲ್ಲಿ ಸ್ವಯಂಭೂ ಮನುಗಳಿದ್ದಾರೆ, ಅನಿರುದ್ಧ ನಾಮಕ ಭಗವಂತನ ಪೂಜಾ ಮಾಡುತ್ತಾ ಇದ್ದಾರೆ. ಈಗ ನಾವು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದೆವು. ಭೂಲೋಕದಲ್ಲಿರುವ ನನ್ನ ಹೊಕ್ಕಳ ಕಳಗೆ ಭೂಲೋಕದಲ್ಲಿರುವ ಸಕಲ ಸಾಂಶರಾದ ಎಲ್ಲ ಸಜ್ಜನರು ಯಾರಿದ್ದಾರೆ ಅವರವರ ಒಳಗಿರುವ ಬಿಂಬಮೂರ್ತಿಗಳನ್ನ ತಲೆಬಾಗಿ ನಮಿಸಿ ನೀವೆಲ್ಲ ಒಂದೊಂದು ರೂಪದಿಂದ, ಹೇ ಹರಿಯೇ, ಆ ಒಂದೊಂದು ರೂಪದಿಂದ ಬಂದು ಸ್ವಯಂಭುವ ಮನುಗಳ ಹೃದಯದೊಳಗಿರುವ ಬಿಂಬಮೂರ್ತಿಗೆ ಐಕ್ಯ ಆಗಬೇಕು ಅಂತ ಚಿಂತನೆ ಮಾಡಿದರೆ ಎಲ್ಲ ಬಂದು ಸೇರಿಬಿಡುತ್ತೆ. ಉಳಿಯೋದೇನು? ಮೊದಲಿದ್ದ ಸ್ವಯಂಭುವ ಮನುಗಳ ರೂಪ ಮಾತ್ರ, ಅದರಲ್ಲಿ ಎಲ್ಲ ಸೇರಿಬಿಡ್ತು. ಅಂದರೆ ಇವಾಗ ಸ್ವಯಂಭುವ ಮನುಗಳ ಹೃದಯದಲ್ಲಿ ಬಿಂಬ ಅಂದರೆ ಎಲ್ಲರ ಬಿಂಬಗಳ ಮುದ್ದೆ ಅದು. ಹೌದಾ? ಸರಿ. ನಂತರ ಈ ಸ್ವಯಂಭುವ ಮನುಗಳ ಒಳಗಿರುವಂತಹ ಬಿಂಬಮೂರ್ತಿಯನ್ನ ಅವರು ಪೂಜಾ ಮಾಡುವಂತಹ ಅನಿರುದ್ಧ ರೂಪಕ್ಕೇನಿದೆ ಅಲ್ಲಿ ಐಕ್ಯ ಚಿಂತನೆ ಮಾಡಿ ಅಂದರು. ಈಗ ಈ ಇಡೀ ನಮ್ಮ ಹೊಕ್ಕಳ ಕೊಳಗಿರುವ ಅನಿರುದ್ಧ ರೂಪಕ್ಕೆ, ಭೂಲೋಕದಲ್ಲಿರುವ ಅನಿರುದ್ಧ ರೂಪಕ್ಕೆ ಒಂದು ನಮಸ್ಕಾರ ಮಾಡಿದರೆ ಆ ಅನಿರುದ್ಧ ರೂಪದಲ್ಲಿ ಎಲ್ಲಾರ ಬಿಂಬಮೂರ್ತಿಗಳು ಬಂದು ಸೇರಿದೆ. ಅವಾಗ ಆ ಅನಿರುದ್ಧನಿಗೆ ಒಂದು ನಮಸ್ಕಾರ ಮಾಡಿದರೆ ಎಲ್ಲಾ ಭೂಲೋಕದಲ್ಲಿರುವ ಸಕಲ ಸಜ್ಜನರೊಳಗಿರುವ ಭಗವಂತನ ಮೂರ್ತಿಗಳಿಗೆ, ಬಿಂಬಮೂರ್ತಿಗಳಿಗೆ ಒಂದೊಂದು ಒಂದೊಂದು ನಮಸ್ಕಾರ ಪ್ರತ್ಯೇಕ ಪ್ರತ್ಯೇಕ ಸಲ್ಲಿಸಿದ್ದು ಆಗುತ್ತೆ. ಒಂದ್ಸಲ ಆಲೋಚನೆ ಮಾಡಿ, ನಮ್ಮ ಮನೆಯಲ್ಲೇ ಒಂದು 20 ಜನ ಇದ್ರೆ 20 ಜನಕ್ಕೆ ಬಗ್ಗೆ ಬಗ್ಗೆ ನಮಸ್ಕಾರ ಮಾಡಿದರೆ ಸೊಂಟ ಹಿಡಿದೋಗಿರುತ್ತೆ. ಅಂತ ಅದು ಇಡೀ ಭೂಮಂಡಲದಲ್ಲಿರುವ ಎಲ್ಲಾ ಸಜ್ಜನರ ಮುಂದೆ ಅಷ್ಟು ಒಂದೊಂದು ನಮಸ್ಕಾರ ಮಾಡಿದರೆ ನಾವಿನ್ನ ಹೇಳಲ್ಲ, ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಆದರೆ ಇಲ್ಲಿ ನೋಡಿ, ಅದೇ ತರ ಇಡೀ ಭೂಮಂಡಲದಲ್ಲಿರುವಂತಹ ಎಲ್ಲಾ ಸಜ್ಜನರ ಒಳಗಿರುವ ಭಗವಂತನ ಮೂರ್ತಿಗೆ ಬಾಗಿ ಬಾಗಿ ನಮಸ್ಕಾರ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಆ ಅನಿರುದ್ಧನಲ್ಲಿ, ನಮ್ಮ ಹೊಕ್ಕಳ ಕಳಗೆ ಭೂಮಂಡಲದಲ್ಲಿರುವ ಅನಿರುದ್ಧನಲ್ಲಿ ಎಲ್ಲಾ ಭಗವದ್ ರೂಪಗಳು ನಿಂತಿವೆ ಅಂತ ಚಿಂತನೆ ಮಾಡಿ ಒಂದು ನಮಸ್ಕಾರ ಮಾಡಿದರೆ ಸಾಕು, ಎಲ್ಲರಿಗೂ ನಮಸ್ಕಾರ ಹೊರಟೋಗುತ್ತೆ. ಒಂದು ದೃಷ್ಟಾಂತ ಕೊಟ್ಟಿದ್ದೆ ಮೊನ್ನೆ, ಈ ಟಾಟಾ ಬಿರ್ಲಾ ಮೊದಲಾದ ದೊಡ್ಡ ದೊಡ್ಡ ಕಂಪನಿಗಳಿರುತ್ತೆ, ಅವರಿಗೆ ಲಕ್ಷಾಂತರ ಕಸ್ಟಮರ್ಸ್ ಇರುತ್ತಾರೆ. ಯಾವುದಾದ್ರೂ ಮೀಟಿಂಗ್ ಕ್ಯಾನ್ಸಲ್ ಆಯಿತು, ಪೋಸ್ಟ್ಪೋನ್ ಆಯಿತು, ಹೀಗೆ ಹಾಗೆ ಅಂತ ಹೇಳಬೇಕಾದ್ರೆ ಮೆಸೇಜೋ ಮೇಲೋ ಕಳಿಸ್ತಾರೆ. ಅಷ್ಟು ಲಕ್ಷಾಂತರ ಮೇಲ್ ಟೈಪ್ ಮಾಡಿ ಕಳಿಸ್ತಾರ? ಇಲ್ಲ. ಅದಕ್ಕೊಂದು ಪ್ಯಾಕೇಜ್ ಇರುತ್ತೆ ಕಂಪ್ಯೂಟರಲ್ಲಿ, ಅದರಲ್ಲಿ ಲಕ್ಷಾಂತರ ಇಮೇಲ್ ಐಡಿಸ್ ಇರುತ್ತೆ, ಸ್ಟೋರ್ ಆಗಿರುತ್ತೆ. ಅದರಲ್ಲಿ ಇವರು ಒಂದೇ ಮೆಸೇಜ್ ಟೈಪ್ ಮಾಡುತ್ತಾರೆ, ಸೆಂಡ್ ಅಂತ ಒಂದು ಬಟನ್ ಪ್ರೆಸ್ ಮಾಡಿಬಿಡುತ್ತಾರೆ. ಅವಾಗ ಮೆಷಿನ್ ಏನ್ ಮಾಡುತ್ತೆ, ಇಡೀ ಎಲ್ಲ 20 ಲಕ್ಷ ಜನಕ್ಕೂ ಮೆಸೇಜ್ ಕಳಿಸಿಬಿಡುತ್ತೆ. ನಾವು ಮಾಡಿದ್ದಿಷ್ಟು ಒಂದೇ ಮೆಸೇಜ್ ಕಳಿಸಿದ್ದು, ಆದರೆ 20 ಲಕ್ಷ ಜನಕ್ಕೆ ಸೇರಿತು. ಅದೇ ರೀತಿಯಲ್ಲಿ ಈ ಭೂಲೋಕಕ್ಕೆ ಅಭಿಮಾನಿಯಾಗಿ ನಿಂತಹ ಅನಿರುದ್ಧ ನಾಮಕ ಭಗವಂತನಲ್ಲಿ ಎಲ್ಲಾ ಈ ಭೂಲೋಕದಲ್ಲಿರುವ ಸಕಲ ಸಜ್ಜನರ ಒಳಗಿರುವ ಎಲ್ಲಾ ಮೂರ್ತಿಗಳು ಬಂದು ನಿಂತಿವೆ ಎಂದು ಚಿಂತನೆ ಮಾಡಿದರೆ, ಅಲ್ಲೊಂದು ನಮಸ್ಕಾರ ಮಾಡಿದರೆ ಆಗ ಎಲ್ಲರಿಗೂ ನಮಸ್ಕಾರ ಮಾಡಿದ ಫಲ. ಈ ತರ ಮೇಲೆ 7 ಲೋಕ, ಕೆಳಗೆ 7 ಲೋಕ, ಇಷ್ಟು ಬಾಯಿಂದ ಸಂಕಲ್ಪ. ನನ್ನ ಶರೀರದೊಳಗಿರುವ ಮೇಲೆ 7 ಲೋಕಗಳಲ್ಲಿರುವ, ಕೆಳಗೆ 7 ಲೋಕಗಳಲ್ಲಿರುವ, ಆಯಾ ಲೋಕದಲ್ಲಿರುವ ಸಕಲ ಸಚ್ಚೇತನರ ಒಳಗಿರುವ ಎಲ್ಲರ ಬಿಂಬಮೂರ್ತಿಗಳಿಗೂ, ಆಯಾ ಲೋಕಾಭಿಮಾನಿ ದೇವತಾ ಬಿಂಬಮೂರ್ತಿಗೂ ಐಕ್ಯ. ಈಗೇನಾಯಿತು, ನಮ್ಮಲ್ಲಿರುವ 14 ಲೋಕದಲ್ಲಿರುವ ಎಲ್ಲಾ ಲೋಕಾಭಿಮಾನಿ ದೇವತೆಗಳಲ್ಲಿ ಆಯಾ ಲೋಕದಲ್ಲಿರುವ ಎಲ್ಲರ ಬಿಂಬಮೂರ್ತಿಗಳು ಬಂದು ನಿಂತಿದ್ವು ಅಲ್ಲ. ನಾವು ಅಂದುಕೊಳ್ಳೆ ಬರುತ್ತಾ ಅಂದ್ರೆ, ಒದಗಿ ಭಗವಂತನ ಪ್ರಾರ್ಥನೆ ಮಾಡಿ ಬಾರಯ್ಯ ಅಂತ ಹೇಳಿದರೆ ಹೋಗೊಡ್ತಾನಂತೆ ಭಗವಂತ. ಒಂದೊಂದು ರೂಪದಲ್ಲಿ ಅಲ್ಲಿ ಬಂದು ನಿಲ್ಲುತ್ತಾನೆ. ಹಾಗಾದರೆ ಶಿರಸ್ಸಿನ ಮೇಲೆ ವೈಕುಂಠದಿಂದ ಪಾತಾಳ ಪರ್ಯಂತ ಯಾವ ಯಾವ ಲೋಕದಲ್ಲಿ ಯಾವ ಯಾವ ಭಗವದ್ ರೂಪ ಇದೆ ಆ ರೂಪದಲ್ಲಿ, ಅಂದರೆ ಆಯಾ ಅಭಿಮಾನಿ ದೇವತಾ ಒಳಗಿರತಕ್ಕಂತಹ ಬಿಂಬನಲ್ಲಿ ಎಲ್ಲ ಸಜ್ಜನರ ಬಿಂಬಗಳು ಬಂದು ನಿಂತಾಯಿತು. ಈಗ ಮತ್ತು ಚಿಂತನೆ ಏನಂತ, ರಸಾತಳದೊಳಗಿರತಕ್ಕಂಥ ಅಭಿಮಾನಿ ದೇವತ, ಲೋಕಾಭಿಮಾನಿ ದೇವತ ಅವರೊಳಗಿರುವ ಬಿಂಬ, ಆದ ಮೇಲೆ ನಂತರ ಮಹಾತಳ, ಹಾಗೆ 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 ಎಲ್ಲ ಲೋಕಗಳಲ್ಲಿರುವ ಆಯಾ ಅಭಿಮಾನಿ ದೇವತೆಯ ಒಳಗಿರುವ ಬಿಂಬಮೂರ್ತಿಗೆ ಅಭಿನ್ನವಾದ ಆಯಾ ಲೋಕ ನಿಯಾಮಕ ಭಗವದ್ ರೂಪಗಳಿಗೆ ನಮೋ ನಮಃ ಅಂದವು. ಆಗ ಇಡೀ ಆಯಾ ಲೋಕದಲ್ಲಿರುವ ಆಯಾ ಲೋಕಾಭಿಮಾನಿ ದೇವತಾ ಬಿಂಬದೊಳಗಿರುವ ಎಲ್ಲರ ಬಿಂಬಗಳು ಲೋಕಾಭಿಮಾನಿ ದೇವತಾ ಬಿಂಬ ಸಹಿತ ಲೋಕ ನಿಯಾಮಕ ಅನಿರುದ್ಧಾದಿ ರೂಪಗಳಲ್ಲಿ ಸೇರಿಬಿಡುತ್ತೆ ಅಲ್ಲವಾ. ಇವಾಗ ಏನಾಯಿತು, 14 ಲೋಕಗಳಲ್ಲಿ ಭಗವದ್ ರೂಪಗಳು, ಏನು ನಿಯಾಮಕ ಭಗವದ್ ರೂಪಗಳು ನಿಂತಿವೆ. ಏನು ವೈಕುಂಠದಲ್ಲಿ ವಾಸುದೇವ, ತಲೆಯ ಮೇಲೆ ಪುರುಷನಾಮಕ ಭಗವಂತ, ಹುಬ್ಬಿನ ಮಧ್ಯ ಗೋಪಾಲ ಕೃಷ್ಣ, ಇಂಥಿಂಥ ಆಯಾ ರೂಪಗಳಲ್ಲಿ ಆಯಾ ಲೋಕದಲ್ಲಿರುವ ಎಲ್ಲರ ಬಿಂಬಗಳು ಬಂದು ಸೇರಿದ್ದಾಯಿತು. ಈಗ ನಾವು ನಮ್ಮ ಹೃದಯದಲ್ಲಿರುವ ಬಿಂಬ ಮೂರ್ತಿಯಲ್ಲಿ 14 ಲೋಕದಲ್ಲಿರುವ ಭಗವದ್ ರೂಪಗಳು, 14 ಭಗವದ್ ರೂಪಗಳು ನಿಂತಿವೆಯಲ್ಲ, ಎಲ್ಲವೂ ತಂದು ಐಕ್ಯ ಚಿಂತನೆ ಮಾಡಬೇಕು, ದೇವರ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, 14 ಲೋಕದಲ್ಲಿ ನಿನ್ನ ರೂಪಗಳೇನು ನಿಂತಿವೆ, 14 ನಿಯಾಮಕ ರೂಪಗಳು, ಆ ರೂಪಗಳನ್ನು ಅಲ್ಲೇ ಇಟ್ಟು ಅವುಗಳಿಂದ ಒಂದೊಂದು ರೂಪ ತೆಗೆದು ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡುತ್ತೇನೆ, ಹರೆಯೇ ಅಪ್ಪಣೆ ಕೊಡು ಅಂತ ಹೇಳಿದಾಗ ನಮ್ಮ ಶರೀರದೊಳಗಿರುವ 14 ಲೋಕದಲ್ಲಿರುವ, ಅಂದರೆ ಮಧ್ಯ ಹೃದಯದಲ್ಲಿ ಬಿಟ್ಟರೆ 13 ಲೋಕಗಳು, ಆ 13 ಲೋಕದಲ್ಲಿರುವ ಎಲ್ಲ ಭಗವದ್ ರೂಪ, ಅಂದರೆ ನಿಯಾಮಕ ಭಗವದ್ ರೂಪಗಳೇನಿವೆ ಅವುಗಳಿಂದ ಒಂದೊಂದು ರೂಪ ಹೊರಟು ಬಂದು ನಮ್ಮ ಹೃದಯದೊಳಗಿರುವ ಬಿಂಬ ಮೂರ್ತಿಯಲ್ಲಿ ಐಕ್ಯ ಆಗುತ್ತೆ. ಈಗ ಹೇಳಿ, ನಮ್ಮ ಹೃದಯದೊಳಗಿರುವ ಬಿಂಬ ಮೂರ್ತಿಯಲ್ಲಿ ಎಷ್ಟೆಲ್ಲ ರೂಪಗಳು ಬಂದವು, ಅಂದರೆ 14 ಲೋಕದೊಳಗಿರುವ ಸಕಲ ಸಚ್ಚೇತನರ ಒಳಗಿರುವ ಬಿಂಬಗಳೆಲ್ಲ ನಮ್ಮ ಹೃದಯದೊಳಗಿರುವ ಬಿಂಬನಲ್ಲಿ ಕೂಡಿತು. ಇಷ್ಟು ಮಾಡಿದವು. ಈಗ ನಮ್ಮ ಹೃದಯದೊಳಗಿರುವ ಬಿಂಬನಿಗೆ ಒಂದು ಲೋಟ ನೀರು ಕೃಷ್ಣಾರ್ಪಣ ಅಂದು ಕೊಟ್ಟುವು. ಅವಾಗ ಏನಾಗುತ್ತೆ, ಆ ಲೋಟ ನೀರು, ನೀರಿನಲ್ಲಿ ಭಗವದ್ ರೂಪಗಳೆಷ್ಟು, 24. ಆ 24 ಭಗವದ್ ರೂಪಗಳನ್ನ ನಮ್ಮ ಬಿಂಬನಿಗೆ ಐಕ್ಯ ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ, ನಮ್ಮ ಶರೀರದೊಳಗೆ 14 ಲೋಕಗಳೊಳಗೆ ಇರುವಂತಹ ಸಕಲ ಸಚ್ಚೇತನರ ಒಳಗಿರುವ ಎಲ್ಲಾ ಬಿಂಬಮೂರ್ತಿಗಳಿಗೂ ಒಂದೊಂದು ಲೋಟ ನೀರು ಕೊಟ್ಟಂತಾಗುತ್ತೆ. ಇಷ್ಟು ಚಿಂತನೆ ಮಾಡಿದವು. ಈ ಚಿಂತನೆ ಮಾಡಿದ ಕೂಡಲೇ ಬೆಳಿಗ್ಗೆದ್ದ ಕೂಡಲೇ ಹೆಂಡತಿ, ಮಕ್ಕಳು, ಗಂಡ, ಅಪ್ಪ, ಅಮ್ಮ ಎಲ್ಲರೂ ಕಾಣಿಸಿದರು. ನಾವು ಈ ಚಿಂತನೆ ಮಾಡಿ ಎದ್ದು ಬೆಳಿಗ್ಗೆ ಬೇಗ ಎದ್ದು ಚೂರು ಚಿಂತನೆ ಮಾಡಿಬಿಟ್ಟು ಮಾಡಿದ ಮೇಲೆ ಚುಟುಕಾಗಿ ಚಿಂತನೆ, ಹೌದು ಹೌದು, ನನ್ನ ಹೆಂಡತಿಯಲ್ಲಿ, ಗಂಡನಲ್ಲಿ, ಮಕ್ಕಳಲ್ಲಿ, ಅಪ್ಪ, ಅಮ್ಮ, ಅತ್ತೆ, ಮಾವ ಪ್ರತಿಯೊಬ್ಬರಲ್ಲೂ ಬಿಂಬರೂಪಿ ಇದ್ದಾನೆ. ಆ ಬಿಂಬರೂಪದಲ್ಲಿ ಎಲ್ಲಾ ಲೋಕದಲ್ಲಿರುವ ಅವರವರ ಶರೀರದಲ್ಲಿರುವ ಎಲ್ಲಾ 14 ಲೋಕದಲ್ಲಿರುವ ಸಕಲ ಸಚ್ಚೇತನರ ಒಳಗಿರುವ ಎಲ್ಲಾ ಬಿಂಬಮೂರ್ತಿಗಳು ಅವರವರ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲಿ ಇವೆ ಅಂತ ಚಿಂತನೆ ಮಾಡಿಬಿಡೋಣ. ಮಾಡಿ ಕೈ ಮುಗಿದು ಬಿಟ್ರೆ ಮನಸ್ಸಿನಲ್ಲಿ, ಅವಾಗೇನಾಯ್ತು, ಮಕ್ಕಳು, ಗಂಡ, ಹೆಂಡತಿ ಎಲ್ಲರ ಹೃದಯದಲ್ಲಿ ಅವರವರ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಿದ್ದಾಯಿತು. ಆ ಬಿಂಬಮೂರ್ತಿಯಲ್ಲಿ ಅವರವರ ಶರೀರದೊಳಗಿರುವ 14 ಲೋಕಗಳಲ್ಲಿರುವ ಎಲ್ಲಾ ರೂಪಗಳನ್ನೂ ಐಕ್ಯ ಚಿಂತನೆ ಮಾಡಿದ್ದಾಯಿತು. ಈಗ ಅವರಿಗೆ ಹಲ್ಲು ತಿಕ್ಕಿಸೋದು, ಸ್ನಾನ ಮಾಡಿಸೋದು, ಏನು ಶುರು ಮಾಡ್ತೀರಿ ಮಕ್ಕಳಿಗೆ, ಆ ಬಿಂಬಮೂರ್ತಿಗೆ ಹಲ್ಲು ಅಂದ್ರೆ ಬಿಂಬಮೂರ್ತಿಯ ಪೂಜಾ, ಈ ಹಲ್ಲು ತಿಕ್ಕಿಸಿದ್ದು, ಸ್ನಾನ ಮಾಡಿಸಿದ್ದು, ನಂತರ ಫಲಹಾರ ಕೊಟ್ರಿ, ಅಲ್ಲಿರುವ ಬಿಂಬಮೂರ್ತಿಗೆ ಫಲಹಾರ ಅಂತ ಕೊಡಿ. ಅವಾಗ ಏನಾಗುತ್ತೆ, 14 ಲೋಕದಲ್ಲಿರುವ ಎಲ್ಲರಿಗೂ ಕೂಡ ಊಟ, ಫಲಹಾರ, ಹಾಲು ಎಲ್ಲ ಭಗವದ್ ರೂಪಗಳಿಗೆ ಕೊಟ್ಟಂತಾಗುತ್ತೆ. ಎಷ್ಟು ಫಲ ಬರಬೇಕು ಹೇಳಿ. ಯಾಕೆ ಬ್ರಾಹ್ಮಣರಿಗೆ ಕರೆದು ಕೊಡಬೇಕಾ? ಕರೆಯೋಣ, ತಪ್ಪದೇ ಕೊಡೋಣ. ಆದರೆ ಮನೆಯಲ್ಲಿ ಗಂಡ ಮಕ್ಕಳು ಬ್ರಾಹ್ಮಣರಲ್ವೋ, ಹೆಂಡತಿ ಮಕ್ಕಳು ಬ್ರಾಹ್ಮಣರಲ್ವೋ, ಅವರಲ್ಲಿ 14 ಲೋಕಗಳಿಲ್ಲವೋ, ಆ 14 ಲೋಕಗಳಲ್ಲಿ ಸಕಲ ಸಚ್ಚೇತನರು ಇಲ್ಲವೋ, ಸಾಂಶರಾದವರು ಅವರೆಲ್ಲರ ರೂಪಗಳು ಅವರವರ ಬಿಂಬದಲ್ಲಿ ಇಲ್ಲವೋ, ಅಂಥ ಆಯಾ ಹೆಂಡತಿ ಮಕ್ಕಳು ಮೊದಲಾದವರ ಬಿಂಬಮೂರ್ತಿಯಲ್ಲಿ ಎಲ್ಲಾ ರೂಪಗಳು ನಿಂತಿವೆ ಅಂತ ತಿಳಿದು ಒಂದು ತೊಟ್ಟು ನೀರು ಕೊಟ್ಟರೆ ಭಗವಂತ 14 ಲೋಕದಲ್ಲಿ ಆಯಾ ಶರೀರದೊಳಗಿರುವ 14 ಲೋಕಗಳಲ್ಲಿರುವ ಎಲ್ಲ ಭಗವದ್ ರೂಪಗಳು ತೃಪ್ತಿಯಾಗಲ್ಲವೋ? ನೋಡಿ ಒಂದು ಸಲ ಎಷ್ಟು ಚೆನ್ನಾಗಿ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾನೆ. ಚೆನ್ನಾಗಿ ನೋಡಿ, ಪಂಕ್ತಿ ಪಂಕ್ತಿ ಓದ್ತೇನೆ, ಅರ್ಥ ಆಗುತ್ತಿಲ್ಲ ನೋಡಿ, ಇಲ್ಲ ಮತ್ತು ನಾಳೆ ಇನ್ನೊಂದು ಹೇಳ್ತೇನೆ. ಇಲ್ಲಿ ಹೇಳ್ತಾರೆ, ಸತ್ಯವಿದು ಗ್ರಹಿಸುವುದು ಶ್ರುತಿ ಸ್ಮೃತಿಯಲ್ಲಿರುತ್ತಿಪ್ಪ, ಅರ್ಥಗಳಿವು ಕೇಳು ಭಕುತಿಯಿಂದ, ಮಿಥ್ಯವೆಂದಿಗೆ ಅಲ್ಲ ಅದೃಷ್ಟಹೀನನಾಗಿ. ಅತಥ್ಯವೆಂದರೆ ಅದಕ್ಕೆ ಮಾಡ್ಪದೇನು? ಅತಥ್ಯ ಅಂದ್ರೆ ಸುಳ್ಳು, ಇದನ್ನು ಸುಮ್ಮನೆ ಅದೃಷ್ಟ ಇಲ್ಲದೆ ಇದು ಸುಳ್ಳು ಸುಳ್ಳು ಅಂದುಕೊಂಡ್ರೆ ಅದಕ್ಕೇನ್ ಮಾಡ್ಲಿಕ್ಕಾಗತ್ತೆ? ವ್ಯರ್ಥವಾಗಿ ಭವದಿ ದುಃಖಗಳು ನಲೇಕೆ ಉದ್ಧೃತ್ಯನಾಗುವನೆಂಬ ಮನಸ್ಸಿನಿಂದ. ಸುಮ್ಮನೆ ಯಾಕೆ ಒದ್ದಾಡಿದ್ರೆ? ಇಷ್ಟು ವರ್ಷಗಳಾಯಿತು ಸಾಧನೆಯಿಂದ ಗೊತ್ತಿದೆ, ಒದ್ದಾಡಿದವಲ್ಲ, ಈಗಾದ್ರೂ ಸಾಧನೆ ಮಾಡಿ ಅಂತ ಹೇಳ್ತಾರೆ. ಕೀರ್ತಿಸು ಹರಿಯನ್ನು ಪೂರ್ವೋಕ್ತದಂತೆ ತಿಳಿದು, ನಾವು ಹಿಂದೆ ಹೇಳಿದಂತೆ ಎಲ್ಲಾ ಲೋಕಗಳನ್ನ, ಅಲ್ಲಿ ದೇವರನ್ನ, ಆಯಾ ರೂಪಗಳಲ್ಲಿ ಎಲ್ಲವನ್ನ ತಂದು ಬಿಂಬಮೂರ್ತಿಯಲ್ಲಿ ವಿಶೇಷವಾಗಿ ಚಿಂತನೆ ಮಾಡಿ ಮಾಡಿ, ಭಕ್ತಿಯಿಂದಲೇ ಯಜಿಸೋ ವಿಧಿಪೂರ್ವಕ. ಈ ರೀತಿಯಲ್ಲಿ ಆ ಬಿಂಬಮೂರ್ತಿಯಲ್ಲಿ ಸಕಲ ರೂಪಗಳನ್ನ ಚಿಂತಿಸಿ, ಆ ಬಿಂಬನಲ್ಲಿ ನಾವು ತಿನ್ನುವ, ಕುಡಿಯುವ, ನೋಡುವ, ಕೇಳುವ ಸಕಲವನ್ನ, ಶಬ್ದ ಸ್ಪರ್ಶ ರೂಪರಸಗಂಧಾದಿಗಳು, ಅದರೊಳಗಿರತಕ್ಕಂಥ ದೇವರ ರೂಪಗಳನ್ನು ಯಜಿಸು. ಅಂದರೆ ನಾವು ತಿನ್ನುವ, ಕುಡಿಯುವ ಏನು ಪದಾರ್ಥಗಳಲ್ಲಿ, ನೋಡುವ ಏನು ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳಿವೆ, ಅವುಗಳನ್ನು ಆ ಬಿಂಬನಲ್ಲಿ, ಅಂದರೆ ಎಂಥ ಬಿಂಬ, ಎಲ್ಲ ಸಚ್ಚೇತನರ ಬಿಂಬಗಳಿಂದ ಕೂಡಿದ ನಮ್ಮ ಬಿಂಬನಲ್ಲಿ ಹೋಮಿಸು, ಐಕ್ಯ ಚಿಂತನೆ ಮಾಡುವಂದ್ರು. ಅದನ್ನೆಲ್ಲಿ ಹೇಳ್ತಾರೆ, ಸತ್ಯಲೋಕಾಧಿಪನ ಸತಿ ಸಹಿದ ಮಿಕ್ಕಾದ ಲೋಕಸ್ಥರೆಲ್ಲರ ಸ್ಮರಿಸು. ಸತ್ಯಲೋಕಾಧಿಪನ ಸ್ಮರಿಸು, ಅವರ ಸತಿ ಸಹಿತ ಮಿಕ್ಕಾದ ಲೋಕಸ್ಥರೆಲ್ಲರ ಸ್ಮರಿಸು. ನಾನು ಹೇಳಿದಂತೆ ತಪೋಜನೋ ಲೋಕವ ಮತ್ತೆ ಮಹರ್ಲೋಕ ಸ್ವರ್ಲೋಕ ಭುವರ್ಲೋಕ ಮರ್ತ್ಯಲೋಕವು ಮತ್ತೆ ಅಧೋಲೋಕಂಗಳ ಸಪ್ತವನ ಚಿಂತಿಸು ಮರೆಯದಲೇ. ಆ ಮೇಲೇಳು ಲೋಕ, ಕಳಗೇಳು ಲೋಕ ಚಿಂತಿಸು. ಅಲ್ಲಿ ಯಾರನ್ನ, ಲೋಕಾಧಿಪತ್ಯರನು ಭೃತ್ಯರನು ಸತಿಯರಿಂದ ಎಲ್ಲರನ್ನು ಚಿಂತನೆ ಮಾಡಿ, ಅಲ್ಲಲ್ಲಿರುವ ಆಯಾ ಲೋಕದಲ್ಲಿರುವ ಎಲ್ಲರ ಬಿಂಬಗಳನ್ನ ಆಯಾ ಲೋಕಾಧಿಪತಿ ಬಿಂಬನಲ್ಲಿ ಸೇರಿಸಿ, ಎಲ್ಲಾ ಲೋಕಾಧಿಪತಿಗಳ ಬಿಂಬಗಳನ್ನ ಆಯಾ ಲೋಕ ನಿಯಾಮಕ ಭಗವದ್ ರೂಪಗಳಲ್ಲಿ ಸೇರಿಸಿ, ಆಯಾ ಲೋಕಗಳಲ್ಲಿ ನಿಂತ 14 ಭಗವದ್ ರೂಪಗಳನ್ನ ನಮ್ಮ ಬಿಂಬನಲ್ಲಿ ಸೇರಿಸಿ ಚಿಂತನೆ, ಐಕ್ಯ ಚಿಂತನೆ, ಇವನೇ ಅಲ್ಲಿರುವವ, ಇವನೇ ಅಲ್ಲಿರುವವ ಎಂಬ ಚಿಂತನೆ ಮಾಡಿದರೆ ಎಲ್ಲಾ ರೂಪಗಳು ನಮ್ಮ ಹೃದಯದಲ್ಲಿ ಬಂದಂತಾಯಿತು. ಯುಕ್ತರಾದವರೆಲ್ಲ ಅಂಶಿಯನಿಸುವರಯ್ಯ ಹೃತ್ಕುಂಡದಲ್ಲಿ ನಿಲ್ಲಿಸಿ ಹರಿ ಅಂಶವೆನ್ನು. ಉಕ್ತಿಯನ್ನು ಲಾಲಿಪುದು ಅಂಶಾಂಶ ಭಾಗಗಳು ಏಕತ್ರ ಚಿಂತಿಸು ಬಿಡದ ದೇಹದಲ್ಲಿ. ಇಲ್ಲಿ ಹೇಳುತ್ತಾರೆ, ಯಾರ್ಯಾರಿದ್ದಾರೆ ಆಯಾ ಲೋಕದಲ್ಲಿರುವ ಎಲ್ಲ ಸಚ್ಚೇತನರು, ಅವರೆಲ್ಲರೂ ಅಂಶರು ಅಂತಾಗ್ತಾರೆ. ಅವರಿಗಿಂತ ದೊಡ್ಡವರಾದವರೆಲ್ಲ ಅಂಶಿ, ಅವರೊಳಗಿರುವ ಭಗವದ್ ರೂಪಗಳೆಲ್ಲ ಅಂಶಿ. ಈಗ ಭೂಲೋಕ, ಭೂಲೋಕದಲ್ಲಿರುವ ಸಕಲ ಸಜ್ಜನರ ಒಳಗಿರುವ ಬಿಂಬರೂಪಗಳೆಲ್ಲ ಅಂಶಗಳು. ಅವಕ್ಕೆಲ್ಲ ಅಂಶಿ ಯಾವುದು ಅಂದ್ರೆ ಎಲ್ಲಿ ಸೇರತ್ತೆ, ಆಯಾ ಲೋಕಾಧಿಪತಿಯ ಬಿಂಬರೂಪ, ಅದು ಅಂಶಿ. ಈ ಲೋಕಾಧಿಪತಿಗಳೆಲ್ಲರ ಬಿಂಬರೂಪಗಳು ಕೂಡ ನಮ್ಮ ಬಿಂಬನಲ್ಲಿ ಸೇರಿಬಿಡುತ್ತಲ್ಲ, ಅದಕ್ಕೆ ಇದು ಅಂಶಿ ಅದು ಅಂಶಗಳು ಅಂತಾಯಿತು. ಇಲ್ಲಿ ನಮ್ಮ ದೇಹದಲ್ಲಿ ಅಂಥ ಬಿಂಬರೂಪವನ್ನು ತಂದು ಎಲ್ಲಿ ನಿಲ್ಲಿಸಬೇಕು? ಹೃತ್ಪುಂಡರಲ್ಲಿ ನಿಲ್ಲಿಸಿ, ಹೃದಯ ಕಮಲದಲ್ಲಿ ಚೆಂದಾಗಿ ನಿಲ್ಲಿಸಿ ಆತನ್ನ ವಿಶೇಷವಾಗಿ ಸ್ತೋತ್ರ ಮಾಡು. ನಂತರ ಅವರವರ ಹೃತ್ಕಮಲದಲ್ಲಿದ್ದ ಮೂರ್ತಿಗಳನ್ನು ಆಸಕ್ತಿಯಿಂದಲೇ ಮನದಿ ಪ್ರಾರ್ಥಿಸಿ. ಮನಸ್ಸಿನಲ್ಲಿ ನಮ್ಮ ಶರೀರದೊಳಗಿರತಕ್ಕಂಥ ಎಲ್ಲಾ ಸಚ್ಚೇತನನ್ನು ಪ್ರಾರ್ಥಿಸಿ ಅವರವರ ಹೃತ್ಕಮಲದಲ್ಲಿರುವ ಮೂರ್ತಿಗಳನ್ನು ಮತ್ತೆ ಕೂಡಿಸು ಮರಳೆ ಸಕಲ ರೂಪಗಳಲ್ಲಿ. ಎಲ್ಲ ರೂಪಗಳನ್ನು ನಿನ್ನ ಹೃದಯದಲ್ಲಿ ಕೂಡಿಸು, ನಿನ್ನ ಹೃದಯದಲ್ಲಿರುವ ಈ ರೂಪವನ್ನೇ ಎಲ್ಲಾ ಕಡೆ ಇದ್ದಾನೆ ಎಂದು ಚಿಂತಿಸು. ಅತ್ಯಂತ ಅಭೇದವೆಂದು ತಿಳಿಯೋ. ಹಾಗಾದರೆ ನಮ್ಮ ಹೃದಯದಲ್ಲಿರುವ ಮೂರ್ತಿ, ಇಡೀ ಜಗತ್ತಿನಲ್ಲಿ ಎಲ್ಲರ ಹೃದಯದಲ್ಲಿರುವ ಮೂರ್ತಿ ಒಬ್ಬನೇ, ಅತ್ಯಂತ ಅಭೇದವೆಂದು ತಿಳಿಯೋ. ಅಸತ್ಯವೆನ್ನಲಿ ಸಲ್ಲ, ಅರ್ಜುನಗೆ ಶ್ರೀಕೃಷ್ಣ ಮಿತ್ರನಾಗಿ ಹೇಳಿದ ವಾಕ್ಯ ಉಂಟು. ಇದು ಅಸತ್ಯವಲ್ಲಪ್ಪ, ಕೃಷ್ಣ ಹೇಳಿದ ಇದನ್ನ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ. ವಿದ್ಯಾ ವಿನಯಗಳಿಂದ ಸಂಪನ್ನನಾಗಿರ್ತಕ್ಕಂಥ ಬ್ರಾಹ್ಮಣನಲ್ಲಿ, ಆಕಳಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ನಾಯಿಯನ್ನು ಕೊಂದು ತಿನ್ನುವ ಶ್ವಪಾಕನಲ್ಲಿ ಪಂಡಿತಾಹ ಸಮದರ್ಶಿನಃ, ಪಂಡಿತರು ಸಮವಾದ ನೋಟವನ್ನು ನೋಡುತ್ತಾರೆ ಅಂತ ಕೃಷ್ಣನ ಮಾತು. ಅದು ಕೇಳಿದ್ರು ಬೇರೆ ಜನ ಎಡವಿ ಬಿದ್ದರು. ಅವರು ನೋಡಿದ್ದೇನು ಗೊತ್ತೋ? ಬ್ರಾಹ್ಮಣನನ್ನ, ಆಕಳನ್ನ, ಆನೆಯನ್ನ, ನಾಯಿಯನ್ನ, ಅದನ್ನ ಕೊಂದು ತಿನ್ನುವವನನ್ನ ಎಲ್ಲರೂ ಒಂದೇ ಅಂದುಬಿಟ್ರು. ಅದಕ್ಕೆ ಆಚಾರ್ಯ ಅಂತಾರೆ, ಅಲ್ಲಯ್ಯ ನಾಯಿ ಬ್ರಾಹ್ಮಣ ಎರಡೂ ಒಂದೇ ಅಂತ ನೀವು ಹೇಳುವುದಾದ್ರೆ ನಿಮ್ಮಪ್ಪನ ಶ್ರಾದ್ದಕ್ಕೆ ಬ್ರಾಹ್ಮಣ ಯಾಕೆ? ನಾಯಿನ ಕೊಡಿಸೋದು ಸಾಕೋಗುತ್ತಲ್ವೋ? ಎಲ್ಲ ಒಂದೇ ಅನ್ನೋ ಕಾಲಕ್ಕೆ ನಾಯಿಯೇ ಕೂತ್ರ ಆಯ್ತಲ್ಲ. ಅದಕ್ಕೆ ಹೇಳುತ್ತಾರೆ, ಹಾಗಾಗಿ ನೀವೇನು ಹೇಳ್ತೀರಿ ಇದಕ್ಕೆ ಅರ್ಥ? ಅಂದರೆ ಆಚಾರ್ಯಂದರು, ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ ಯಾವ ದೇವರಿದ್ದಾರೋ ಅದೇ ದೇವರು ಆಕಳಲ್ಲೂ ಇದ್ದಾರೆ, ಆಕಳಲ್ಲಿರುವ ದೇವರೇ ಆನೆಯಲ್ಲೂ ಇದ್ದಾರೆ, ಆನೆಯಲ್ಲಿರುವ ದೇವರೇ ನಾಯಿಯಲ್ಲೂ ಇದ್ದಾನೆ, ನಾಯಿಯಲ್ಲಿರುವ ದೇವರೇ ನಾಯಿಯನ್ನ ಕೊಂದು ತಿನ್ನುವವನಲ್ಲೂ ಇದ್ದಾನೆ. ಆ ಒಬ್ಬನೇ ಸ್ವಾಮಿ ನಾನಾ ರೀತಿಯಾದ ಜೀವರಲ್ಲಿ ನಾನಾ ರೀತಿ ಚರ್ಯ ಮಾಡಿಸ್ತಾ ಇದ್ದಾನೆ, ಇದನ್ನೇ ಹೇಳ್ತಾ ಇದ್ದಾರೆ. ಈ ತರದಲ್ಲಿ ತಿಳಿದು ಸಂದೇಹ ಮಾಡದೆ ಸರ್ವ ಮೂರ್ತಿಗಳ ಕೂಡಿಪದು ಬಿಂಬನಲ್ಲಿ. ಈ ದೊಡ್ಡ ವಿದ್ಯೆ ಇದು, ಆದಿತ್ಯ ವಿದ್ಯೆ, ಜ್ಞಾನಿಗಳು ಮಾಡತಕ್ಕಂಥದ್ದು ಇದು, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಶರೀರದೊಳಗೆ 14 ಲೋಕಗಳೊಳಗೆ ಇರತಕ್ಕಂಥ ಸಕಲ ಸಚ್ಚೇತನರ ಬಿಂಬಗಳನ್ನ ನಮ್ಮ ಬಿಂಬನಲ್ಲಿ ಕೂಡಿಸುವುದು, ಅಂದರೆ ಪ್ರಾರ್ಥನೆ ಮಾಡಿದರೆ ಎಲ್ಲ ಬಿಂಬಗಳು ಬಂದು ನಮ್ಮ ಬಿಂಬನಲ್ಲಿ ಸೇರಿದವು. ಆ ಸೇರಿದ್ದಕ್ಕ ನಮ್ಮ ಬಿಂಬ ಏನು ದಪ್ಪ ಆಗಲಿಲ್ಲ, ಅದೆಲ್ಲ ಹೋಗಿಬಿಟ್ರೆ ಸಣ್ಣಕ್ಕೂ ಆಗಲ್ಲ, ಅವನೊಬ್ಬನೇ, ಆದ್ದರಿಂದ ಒಂದೇ ಮೂರ್ತಿ ನಿಂತಿರುತ್ತೆ. ಆದರೆ ಅದರಲ್ಲಿ ಎಲ್ಲ ಮೂರ್ತಿಗಳು ಬಂದಿರುತ್ತೆ. ಇನ್ನ ಯಾವ ಯಾವ ಮೂರ್ತಿಗಳನ್ನು ತರಿಸುವೆ ಇಲ್ಲಿ ನಮ್ಮ ಶರೀರದಲ್ಲಿ ಕೂಡಿಸಬೇಕು ಬಿಂಬನಲ್ಲಿ ಅಂದರೆ, ಮರ್ತ್ಯರಾರಂಭಿಸಿ ಸಕಲ ಜಡಚೇತನ 84 ಲಕ್ಷ ಜಾತಿಗಳನ್ನು ಉತ್ತಮೋತ್ತಮ ಬಗೆಯ ನರಿತು ಅವರಂತೆ ಸ್ತುತ್ಯ ಹರಿಮೂರ್ತಿಗಳು ಐಕ್ಯ ತಿಳಿಯೋ. ಈ 14 ಲೋಕಗಳಲ್ಲಿರುವ ಸಕಲ ಸಚ್ಚೇತನರು, ಆ ಸಚ್ಚೇತನರು ಮನುಷ್ಯರಾಗಿರಬಹುದು, ಪಶುಗಳಾಗಿರಬಹುದು, ಏನೇ ಆಗಿರಬಹುದು, ಅವರವರ ಹೃದಯದಲ್ಲಿರುವ ಬಿಂಬಮೂರ್ತಿಯನ್ನ ತಂದು ನಿನ್ನ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತಿಸು ಅಂತ ಹೇಳ್ತಾರೆ. ತತ್ವವಿದು ತಿಳಿಯದಲೇ ಕೋಟ್ಯಾಧಿಕ ಜೀವರಿಗೆ ವಿತ್ತ ಅನ್ನ ಮೊದಲಾದ ದಾನಗಳನ್ನು ಇತ್ತರೇನು ಫಲವು ಅಲ್ಪ ಪುಣ್ಯಗಳಿಂದ ಮತ್ತೆ ಮತ್ತೆ ಬರುವ ಭೂಮಿಯಲ್ಲಿ. ಈ ತತ್ವ ನಮ್ಮೊಳಗಿರುವ ಬಿಂಬನಲ್ಲಿ ಸಕಲ ಮೂರ್ತಿಗಳು ನಿಂತಿವೆ ಎಂದು ತಿಳಿದು ಚಿಂತನೆ ಮಾಡಬೇಕಯ್ಯ. ಅದು ತಿಳಿಯದೆ ಕೋಟ್ಯಾಧಿಕ ಜೀವರಿಗೆ ಅನ್ನ ದುಡ್ಡು ಮೊದಲಾದ ಅನೇಕ ದಾನಗಳು ಮಾಡಿದರೂ ಕೂಡ ಅದಕ್ಕೆ ಬರಬೇಕಾದ ಫಲ ಬರಲ್ಲಯ್ಯ, ಅಲ್ಪ ಫಲಗಳು ಬರುತ್ತೆ. ಆ ಅಲ್ಪ ಫಲಗಳಿಂದ ಏನಾಗುತ್ತೆ, ಮತ್ತೆ ಮತ್ತೆ ಬರುವ ಭೂಮಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗುತ್ತೆ. ಮೃತ್ಯುವಿಗೆ ಸಮವಾದ ದುಃಖಗಳು ಮೀರುವನೆ, ಎತ್ತಲಿದ್ದರೇನು ಹರಿ ವಿಮುಖನೋ. ಇದು ಯಾವ ಇಂಕ್ ಇದೆಯೋ ಗೊತ್ತಿಲ್ಲ, ರೆಡ್ ಇಂಕೋ ಬ್ಲೂ ಇಂಕೋ ಯಾವುದು ನಿಮಗೆ ಕಾಣುವುದು, ಅದು ಅಂಡರ್ಲೈನ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಎಷ್ಟು ಏನು ಸಾಧನೆ ಮಾಡಿದ್ರು ಕೂಡ ಈ ಒಂದು ಅಂತರಂಗದ ಚಿಂತನೆ, ಒಳಗಿನ ಭಗವದ್ ರೂಪಗಳ ಈ ರೀತಿ ನಾವು ಹೇಳಿದ ಚಿಂತನೆ ಇಲ್ಲದೆ ಬರೀ ಗೊಡ್ಡಾಗಿ ಸಾಧನೆ ಮಾಡುತ್ತೀರಾ, ಅವಾಗೆ ಮೃತ್ಯುವಿಗೆ ಸಮಾನವಾದ ದುಃಖಗಳು ನಿಮಗೆ ಬರುವುದು ಬಿಡಲ್ಲ. ಈ ಚಿಂತನೆ ಮಾಡದಿದ್ದರೆ ದುಃಖಗಳು ಬಂದೇ ಬರುತ್ತೆ. ಅಷ್ಟೇ ಅಲ್ಲ, ಈ ಒಂದು ವಿಶೇಷ ಚಿಂತನೆ ಇಲ್ಲದೆ ನೀವು ಎಷ್ಟು ಸಾಧನೆ ಮಾಡಿದ್ರು, ಏನು ಸ್ನಾನ ಒಣ ಎಲ್ಲ ಪೂಜೆ ಈ ಪೂಜೆ ಎಲ್ಲ ಮಾಡಿದ್ರೂ ಕೂಡ ಎತ್ತಲಿದ್ದರೇನು ಹರಿ ವಿಮುಖನೋ. ನಾವು ಮಾಡಿದ ಆ ಸಾಧನೆಗೆ ಒಳಗೆ ಈ ತತ್ವಜ್ಞಾನ ಇಲ್ಲದೆ ಮಾಡಿದ ಸಾಧನೆಗೆ ದೇವ ವಿಮುಖನಾಗಿರ್ತಾನೆ. ಇನ್ನೊಂದು ಮಾತು ಹೇಳ್ತಾರೆ ನೋಡಿ, ನಿತ್ಯ ತೃಪ್ತನಾದ ಗುರು ವಿಜಯ ವಿಠಲರೆಯ, ಎತ್ತಿ ನೋಡನು ಮುಖವು ಎಂದಿಗನ್ನ. ಈ ಒಳಗೆ ಭಗವಂತ 14 ಲೋಕಗಳಲ್ಲಿ ನಮ್ಮ ಶರೀರದಲ್ಲಿ ನಿಂತು ಮಾಡಿಸುವ ವ್ಯಾಪಾರ, ಈ ರಹಸ್ಯ ತಿಳಿಯದೆ ಬರೀ ಕರ್ಮಾನುಷ್ಠಾನ ಮಾಡಿದರೆ ದೇವ ಮುಖವೆತ್ತಿ ಕೂಡ ನೋಡಲ್ಲಂತೆ ನಮ್ಮ ಕಡೆ, ಅದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಎಂಥ ಅದ್ಭುತವಾದಂಥ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ನಮಗೆ. ಎಷ್ಟು ಕಾಲ ಆಯಿತು, ನಮ್ಮ ನಮ್ಮ ಎದೆ ಮುಟ್ಟಿ ನೋಡಿಕೊಳ್ಳೋಣ. ಇಂಥ ಸಾಧನೆ, ಇಂಥ ಚಿಂತನೆ ಎಂತಾದರೂ ಮಾಡಿದ್ವಾ? ಅದು 30 40 50 60 70 ವರ್ಷಗಳು, ಎಷ್ಟು ವರ್ಷಗಳು ಬದುಕಿದವು. ಏನೋ ಪೂಜೆ, 24 ಗಂಟೆ ಪೂಜೆ ಅಂತ ಇಟ್ಕೊಳ್ಳೋದು, ಆ ಪ್ರತಿಮೆಗಳನ್ನೇ ತೊಳೆದು ತೊಳೆದು ಅದರನ್ನೇ ನೋಡಿ ನೋಡಿ ಸಂತೋಷಪಟ್ಟದ್ದು. ಸಾಲಿಗ್ರಾಮದೊಳಗೆ ದೇವರನ್ನು ನೋಡಲಿಕ್ಕೆ ಹೋಗಲಿಲ್ಲ, ಆ ಸಾಲಿಗ್ರಾಮಕ್ಕೆ ನೀರು ಹಾಲು ಹಾಕಿ 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 ತೃಪ್ತಿ ಪಟ್ಟದ್ದು. ಇಲ್ಲ, ಆ ಸಾಲಿಗ್ರಾಮದೊಳಗೆ ಭಗವಂತನೊಬ್ಬನಿದ್ದಾನೆ, ಅವನಿಗಿದು ಅಂತ ಎಚ್ಚರ ಬಂತ? ಬರಲಿಲ್ಲ. ಆ ರೀತಿಯಲ್ಲಿ ನಾವು ಮಾಡಿದ ಪೂಜಾ, ಏನೋ ಎಲ್ಲೋ ಮನಸ್ಸಿಟ್ಟು ಮಾಡಿದ ಪಾರಾಯಣ, ಎಲ್ಲೋ ಮನಸ್ಸು ಹಾರಿ ಹೋಗ್ತಾ ಇದ್ರೆ ಹಿಡಿದುಕೊಳ್ಳಿಕ್ಕೆ ನೋಡಿ ವಿಫಲವಾಗಿ ಮಾಡಿದ ಜಪಗಳು, ಪೂಜಾ, ಇನ್ನ ಅದೇ ರೀತಿಯಲ್ಲಿ ನಾನು ಹೇಳಿದ ಹಾಡು ಯಾರು ನೋಡ್ತಾರೆ, ಯಾರು ಕೇಳುತ್ತಾರೆ, ಏನು ಹೊಗಳುತ್ತಾರೆ, ಈ ದೃಷ್ಟಿಯಿಂದೇ ಹೇಳಿದ ಹಾಡುಗಳು ಭಜನೆಗಳು. ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ, ನನ್ನನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ. ನಾವು ಮಾಡಿದ್ದೇನು, ಒಳಗೆ ಸ್ವಾಮಿಯ ಕಡೆ ನೋಡಲಿಲ್ಲ, ಒಳಗೆ ಇಷ್ಟು ರೂಪಗಳಿಂದ ಭಗವಂತ ನಿಂತಿರುವಾಗ ಈ ಚಿಂತನೆ ಜೀವನದಲ್ಲಿ ಒಮ್ಮೆ ಮಾಡಲಿಲ್ಲ. ಮತ್ತು ನಾವು ಮಾಡಿದ್ದೆಲ್ಲ ಸಾಧನೆ ಅಂತ ನಮಗೆ ನಾವು ಸರ್ಟಿಫಿಕೇಟ್ ಕೊಟ್ಕೊಂಡು ಹಿಗ್ಗಿ ಹಿಗ್ಗಿ ಇನ್ನೊಬ್ಬರು ನಮ್ಮಷ್ಟು ಮಾಡಿಲ್ಲ ಅಂತ ಅಹಂಕಾರವೂ ಪಡ್ತಾ ಇರ್ತೇವಲ್ಲ. ಮತ್ತೆ ಇದು ಆತ್ಮ ವಂಚನೆ ಅಲ್ಲವೇ? ಇರಲಿ ಬಿಡಿ, ಇಷ್ಟು ಕಾಲ ನಾವು ಮಾಡಿದ್ದೆಲ್ಲ ಹಾಗೆ ಇರಲಿ, ಅಡ್ಡಿ ಇಲ್ಲ, ಅದಕ್ಕೆ ಚೂರು ಚೂರು ಪುಣ್ಯ ಬಂದಿದೆ. ಅದರಿಂದಾಗಿಯೇ ಇಂಥ ದೊಡ್ಡ ದಾಸರ ಅದ್ಭುತವಾದ ಮಾತನ್ನ ಕೇಳುವ ಭಾಗ್ಯ ನಮಗೆ ಬಂದಿದೆ. ಇನ್ನಾದರೂ ಎಚ್ಚರದಿಂದಿರೋಣ, ಇನ್ನಾದರೂ ನಮ್ಮ ಶರೀರದಲ್ಲಿ ಆ ವಿರಾಟ್ ರೂಪಿಯ ಚಿಂತನೆ ಮಾಡೋಣ, ಇನ್ನಾದರೂ ನಮ್ಮ ಶರೀರದಲ್ಲಿ 14 ಲೋಕಗಳ ಚಿಂತನೆ, ಎಲ್ಲಾ ಮೂರ್ತಿಗಳು ನಮ್ಮ ಹೃದಯದಲ್ಲಿದ್ದಾರೆ ಎಂಬ ಆ ಚಿಂತನೆಯನ್ನ ಇನ್ನಾದರೂ ಮಾಡೋಣ, ನಮ್ಮಲ್ಲೂ ಮಾಡೋಣ, ಕಾಣಿಸಿದ ನಮ್ಮವರೆಲ್ಲರಲ್ಲೂ ಮಾಡಿ ಅಲ್ಲಲ್ಲಿ ಏನೇನು ಕೊಡ್ತೀವಿ ಅದು ಭಗವಂತನಿಗೆ ಅರ್ಪಿತ ಅಂತ ಹೇಳೋಣ. ಹಾಗೆ ಹೇಳೋದರ ಮೂಲಕ ಇಡೀ ಸಂಸಾರ ದಾಟಿ ಬಿಡೋಣ ಅಂತ ದಾಸರು ನಮಗೆ ಹೇಳ್ತಾ ಇದ್ದಾರೆ. ನಿತ್ಯ ತೃಪ್ತನಾದ ಗುರು ವಿಜಯ ವಿಠಲರೆಯ, ಎತ್ತಿ ನೋಡನು ಮುಖವು ಎಂದಿಗನ್ನ. ಇಲ್ಲಿ ಇನ್ನೊಂದು ರಹಸ್ಯ ಹೇಳುತ್ತಾರೆ. ಏನದು ಅಂದರೆ, ಈಗ ನಾವು 14 ಲೋಕಗಳು ನಮ್ಮ ಶರೀರದೊಳಗೆ 14 ಲೋಕಗಳಲ್ಲಿ ಒಂದೊಂದು ಲೋಕದಲ್ಲಿರುವ ಅನಂತ ಸಜ್ಜೀವರಾಶಿಗಳ ಹೃದಯದೊಳಗಿರುವ, ನೋಡಿ, ಒಂದೊಂದು ಲೋಕದಲ್ಲಿರುವ ಅನಂತ ಸಜ್ಜೀವರಾಶಿಗಳ ಹೃದಯದಲ್ಲಿರುವ ಅವರವರ ಬಿಂಬಮೂರ್ತಿಗಳನ್ನೆಲ್ಲ ಕರೆದು 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 ನಮ್ಮ ಹೃದಯದಲ್ಲಿರುವ ಬಿಂಬನಲ್ಲಿ ಕೂಡಿಸಿದ್ದಾಯಿತು. ಈಗೇನರ್ಥ ಆಯಿತು? ಎಲ್ಲರ ಬಿಂಬ ಮೂರ್ತಿಗಳು ನಮ್ಮ ಹೃದಯದಲ್ಲಿರುವ ದೇವರಲ್ಲಿದ್ದಾರೆ ಅಂದರು. ಆದರೆ ಸ್ವಲ್ಪ ಕಷ್ಟಪಡಬೇಕಾಗಿ ಬಂತಲ್ಲ ಎಲ್ಲ ಮೂರ್ತಿಗಳನ್ನು ತಂದು ಇಲ್ಲಿ ಕೂಡಿಸೋದು ಅಂತ. ಇನ್ನೊಂದು ಸುಲಭವಾದ ಉಪಾಯ ಹೇಳಿಬಿಡ್ತೇನೆ, ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ. ಸರಿ, ಏನದು ಅಂದರೆ, ಭಗವಂತ ಹತ್ತವತಾರ ಧಾರಣೆ ಮಾಡಿದ. ಮತ್ಸ್ಯ, ಕೂರ್ಮ, ವರಾಹ ಮೊದಲಾದ ಹತ್ತವತಾರಗಳು. ಈಗ ನಾವೇನು ಮಾಡಿದವು, ಮತ್ಸ್ಯನನ್ನು ತಗೊಂಡವು. ದೇವರಲ್ಲಿ ಒಂದು ರೂಲ್ ಇದೆ. ಏನದು ಅಂದರೆ, ಆತನ ಹತ್ತು ರೂಪಗಳು ತಗೊಂಡರೆ ಪ್ರತಿಯೊಂದು ರೂಪದಲ್ಲೂ ಮಿಕ್ಕ ರೂಪಗಳಿರುತ್ತೆ. ಅಂದರೆ ಈಗ ಹತ್ತು ರೂಪಗಳು ನಮ್ಮ ಎದುರಿಗೆ ನಿಂತಿವೆ, ಮತ್ಸ್ಯ, ಕೂರ್ಮ, ವರಾಹ ಮೊದಲಾದವು. ಅದರಲ್ಲಿ ಮತ್ಸ್ಯ ರೂಪ ತಗೊಂಡು ಆ ಮತ್ಸ್ಯ ರೂಪ ಒಳಗೆ ತೆಗೆದು ನೋಡಿದರೆ ಯಾವ ರೂಪ ಇದೆ ಅಂದರೆ, ಕೂರ್ಮನೂ ಕಾಣಿಸ್ತಾನೆ ಮತ್ಸ್ಯನೊಳಗೆ, ಮತ್ಸ್ಯನೊಳಗೆ ವರಾಹನೂ ಕಾಣಿಸ್ತಾನೆ. ಹಾಗೆ ಹತ್ತು ರೂಪಗಳು ಮತ್ಸ್ಯನಲ್ಲಿವೆ, ಕೂರ್ಮನಲ್ಲಿ ಹತ್ತು ರೂಪಗಳಿವೆ, ಹಾಗೆ ವರಾಹನಲ್ಲಿ ಹತ್ತು ರೂಪಗಳು ಬಂದವು. ಹಾಗೆ ಇವಾಗ ಏನರ್ಥ ಆಯಿತು, ಹತ್ತು ರೂಪಗಳು ದೇವರದ್ದು ತಗೊಂಡರೆ ಪ್ರತಿಯೊಂದು ರೂಪದಲ್ಲೂ ಹತ್ತು ರೂಪಗಳಿವೆ. ಹಾಗೆ ಇಡೀ ಬ್ರಹ್ಮಾಂಡದೊಳಗೆ, ಹದಿನಾಲ್ಕು ಲೋಕಗಳೊಳಗೆ, ಎಲ್ಲಾ ಚೇತನರೊಳಗೆ ಎಲ್ಲ ಭಗವದ್ ರೂಪಗಳಿವೆ. ಎಷ್ಟಿರಬಹುದು? ಅನಂತ. ಹೌದಾ? ನಮ್ಮ ಶರೀರದೊಳಗೆ, ಹೊರಗೆ ಬ್ರಹ್ಮಾಂಡದೊಳಗೂ, ಹದಿನಾಲ್ಕು ಲೋಕಗಳಲ್ಲಿ ಅಲ್ಲಿ ಹದಿನಾಲ್ಕು ಲೋಕಗಳಲ್ಲಿ ಇರುವ ಎಲ್ಲರ ಒಳಗಿರುವ ಭಗವದ್ ರೂಪಗಳು ಎಷ್ಟಿರಬಹುದು ಅಂದರೆ ಅನಂತ. ಈಗ ದೇವರ ರೂಲ್, ಧರ್ಮ ಪ್ರಕಾರ ಏನಾಗಬೇಕು, ಅನಂತ ಭಗವದ್ ರೂಪಗಳಿದ್ದರೆ ಒಂದೊಂದು ರೂಪದಲ್ಲೂ ಆ ಅನಂತ ರೂಪಗಳಿರಬೇಕಲ್ಲ. ಅರ್ಥ ಆಯ್ತಾ? ಹತ್ತು ರೂಪಗಳಿದ್ದರೆ ಅದರಲ್ಲಿ ಒಂದೊಂದು ರೂಪದಲ್ಲೂ ಹತ್ತು ಹತ್ತು ರೂಪಗಳು ಬಂದವು. ಹಾಗೆಯೇ ಈ ಬ್ರಹ್ಮಾಂಡದೊಳಗೆ ಅನಂತ ರೂಪಗಳಿದ್ದರೆ ಒಂದು ರೂಪ ತಗೊಂಡರೆ ಆ ಮಿಕ್ಕ ಅನಂತ ರೂಪಗಳೆಲ್ಲ ಆ ಒಂದು ರೂಪದಲ್ಲಿ ಬರುತ್ತೆ. ಅದರಲ್ಲಿ ಯಾವ ಒಂದು ರೂಪ ತಗೊಂಡ್ರು, ಅನಂತ ರೂಪಗಳಲ್ಲಿ ಯಾವ ಒಂದು ರೂಪ ತಗೊಂಡ್ರು ಮಿಕ್ಕ ರೂಪಗಳೆಲ್ಲ ಆ ರೂಪದಲ್ಲಿರಬೇಕು. ಅಂದರೆ ಈಗ ಬ್ರಹ್ಮಾಂಡದೊಳಗಿರುವ ಅನಂತ ಪ್ರತ್ಯೇಕ ಪ್ರತ್ಯೇಕ ಭಗವದ್ ರೂಪಗಳ ಒಂದೊಂದು ರೂಪದಲ್ಲೂ ಅನಂತ ರೂಪಗಳು ನಿಂತಿವೆ. ಸರಿ, ಈಗ ಮತ್ತೆ ಬರೋಣ. ಈ ಬ್ರಹ್ಮಾಂಡದೊಳಗಿರುವ ಅನಂತ ರೂಪಗಳಿವೆಯಲ್ಲ, ಆ ಅನಂತ ರೂಪಗಳಲ್ಲಿ ನಮ್ಮ ಬಿಂಬ ಮೂರ್ತಿಯು ಒಂದು ಹೌದೋ ಅಲ್ಲವೋ? ಹೌದು. ಈ ಅನಂತ ಬ್ರಹ್ಮಾಂಡದೊಳಗಿರುವ ಅಂದರೆ ನಮ್ಮ ಶರೀರದೊಳಗಿರುವ, ಹೊರಗೆ ಬ್ರಹ್ಮಾಂಡದೊಳಗಿರುವ, ಹದಿನಾಲ್ಕು ಲೋಕದಲ್ಲಿರುವ, ಎಲ್ಲಾ ಸಚ್ಚೇತನದಲ್ಲಿರುವ ಅನಂತ ರೂಪಗಳಿವೆಯಲ್ಲ, ಅಲ್ಲಿ ನಮ್ಮ ಬಿಂಬ ರೂಪವೂ ಒಂದು. ಹಾಗಾದರೆ ದೇವರ ಧರ್ಮ ಪ್ರಕಾರ, ರೂಲಿನ ಪ್ರಕಾರ ಹೇಗಿರಬೇಕು ಆ ನಮ್ಮ ಬಿಂಬನಲ್ಲಿ ಜಗತ್ತಿನಲ್ಲಿರುವ ಅನಂತ ಮೂರ್ತಿಗಳು ನಮ್ಮ ಬಿಂಬದಲ್ಲಿ ನಿಂತಿರಬೇಕು. ಯಾಕೆ? ಅನಂತ ಮೂರ್ತಿಗಳಲ್ಲಿ ಒಂದನ್ನು ಹೊರಗೆ ತೆಗೆದರೆ ಆ ಒಂದರಲ್ಲಿ ಎಲ್ಲಾ ರೂಪಗಳು ನಿಂತಿರುತ್ತೆ. ಇದು ಸತ್ಯವಾದ ವಿಚಾರ, ಮಧ್ವರಾಯರೇ ಹೇಳಿದ್ದು, ಶಾಸ್ತ್ರದಲ್ಲಿ ಹೇಳಿದ್ದು. ಹಾಗಾದರೆ ಈ ಜಗತ್ತಿನಲ್ಲಿರುವ ಹದಿನಾಲ್ಕು ಲೋಕದಲ್ಲಿರುವ ಅನಂತ ರೂಪಗಳು ದೇವರದ್ದೇನಿವೆ, ಅದರ ಮಧ್ಯೆ ನಮ್ಮ ಬಿಂಬ ಮೂರ್ತಿಯು ಒಂದು ರೂಪ. ಅಂಥ ಕಾಲಕ್ಕೆ ನಮ್ಮ ಬಿಂಬ ಮೂರ್ತಿಯಲ್ಲೂ ಕೂಡ ಅನಂತ ರೂಪಗಳು ಒಳಗೊಳಗೆ ಕೂತಿರಬೇಕಲ್ಲ? ಎಸ್, ಕಂಪಲ್ಸರಿ ಇದೆ. ಹಾಗಾದರೆ ಏನಾಯಿತು? ಇದು ಸಿಂಪಲ್ ರೂಲ್ ಆಯಿತು. ಒಂದು ಕ್ಷಣ ಬೆಳಿಗ್ಗೆದ್ದು ಚಿಂತನೆ ಮಾಡಿದವು, ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲಿ ಈ ಜಗತ್ತಿನಲ್ಲಿರುವ ಅನಂತ ಭಗವದ್ ರೂಪಗಳು ನಿಂತೇ ನಿಂತಿವೆ, ಡೌಟೇ ಇಲ್ಲ, ದೇವರ ಧರ್ಮವಿದು ಅಂತ ಚಿಂತನೆ ಮಾಡಿದವು. ಆಗ ಆ ಬಿಂಬಮೂರ್ತಿಗೆ ಒಂದು ಕೈ ಮುಗಿದುವು, ಸ್ವಾಮಿ ನಿನಗೆ ನಮಸ್ಕಾರ. ಆ ಮುಗಿಯೋ ಕಾಲಕ್ಕೆ ಏನಂತ ತಲೆಯಲ್ಲಿ, ಈ ಜಗತ್ತಿನಲ್ಲಿರುವ ಸಕಲ ಸಚ್ಚೇತನದೊಳಗಿರುವ ಜಡಚೇತನಗಳಲ್ಲಿರುವ ಅನಂತ ರೂಪಗಳು ನಿನ್ನಲ್ಲೇ ನಿಂತಿವೆ, ಏ ಬಿಂಬ ನಿನ್ನೊಳಗೆ ನಿಂತಿವೆ, ನಿನಗೆ ನಮಸ್ಕಾರ ಅಂದಾಗ ಒಂದು ನಮಸ್ಕಾರ ಮೆಸೇಜ್ ಟೈಪ್ ಮಾಡಿದಂತೆ ಹೋಗಿ ಸೆಂಡ್ ಅಂತ ದೇವರಿಗೆ ನಮಸ್ಕಾರ ಪೂರ್ವಕ ಕೃಷ್ಣ ನಿನಗರ್ಪಿತ ಅಂತ ಕೊಟ್ಟ ಕೂಡಲೇ ಇಡೀ ಜಗತ್ತಿನಲ್ಲಿರುವ ಅನಂತ ಭಗವದ್ ರೂಪಗಳಿಗೆ ಒಂದೊಂದು ನಮಸ್ಕಾರ ಪಾರ್ಸಲ್ ಹೊರಟೋಗುತ್ತೆ. ಈ ಚಿಂತನೆ ಮಾಡಿ ಮನೆಯಲ್ಲಿರುವ ಗಂಡ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ, ಮನೆಗೆ ಬಂದ ಬ್ರಾಹ್ಮಣರಿಗೆ ಆದರಪೂರ್ವಕವಾಗಿ ಒಂದು ಲೋಟ ಹಾಲು ಕೊಟ್ಟರೆ ಇಡೀ 14 ಲೋಕದಲ್ಲಿರುವ ಸಕಲ ಭಗವದ್ ರೂಪಗಳಿಗೆ ಒಂದೊಂದು ಲೋಟ ಹಾಲು ಕೊಟ್ಟಷ್ಟು ಫಲ ನಮಗೆ ಚೆಕ್ ಬಂದು ಬೀಳುತ್ತೆ. ಅದೇ ಮನೆಗೆ ಇಬ್ಬರು ದಂಪತಿಗಳನ್ನ ಕರೆದು, ಏನು ಚಾತುರ್ಮಾಸ ಬಂದಿದೆ, ಮನೆಗೆ ದಂಪತಿಗಳನ್ನ ಕರೀತೀರಾ ದ್ವಾದಶಿ ಮೊದಲ ದಿವಸದಲ್ಲಿ ಕರೆದಾಗ ಅದೇ ಕೃಷ್ಣಾರ್ಪಣ ಅಂದದ್ದು ಚೂರು ಫಲ ಬಂತು. ಅದೇ ಕೃಷ್ಣಾರ್ಪಣ ಅಂದಾಗ ಈ ಗಂಡ ಹೆಂಡತಿ ದಂಪತಿಗಳು ಬಂದಿದ್ದಾರೆ, ಈ ಇಬ್ಬರಲ್ಲಿ ಬಿಂಬರೂಪಗಳು ನಿಂತಿವೆ, ಈ ಬಿಂಬರೂಪಗಳಲ್ಲಿ ಅವರವರ ಶರೀರದೊಳಗಿರುವ 14 ಲೋಕದಲ್ಲಿರುವ ಅನಂತ ರೂಪಗಳು ಆ ಬಿಂಬನಲ್ಲಿ ನಿಂತೇ ಇರಬೇಕು, ಯಾಕೆ ಇದು ದೇವರ ರೂಲ್. ಆದ್ದರಿಂದ ಆ ರೂಪಗಳಿಗೆ ಊಟ ಹಾಕ್ತಾ ಇದ್ದೇನೆ, ವಿರಾಟ್ ರೂಪ ನಿಂತಿದೆ ಆ ರೂಪಕ್ಕೆ ಊಟ ಹಾಕ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿ ಊಟ ಹಾಕಿದರೆ, ಇಬ್ಬರಿಗೆ ಊಟ ಹಾಕಿದ್ರೆ ಎಷ್ಟು ಫಲ ಬರುತ್ತೆ, ಅನಂತ ಬ್ರಹ್ಮಾಂಡದೊಳಗಿರುವ ಸಕಲ ದೇವರ ರೂಪಗಳಿಗೂ, ಸಕಲ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಕ್ಷಿತಿಪರು, ಆ ಕಮಲ ನಾಭಾದಿಯತಿಗಳು, ಸಮಸ್ತ ದಾಸವರ್ಗಕ್ಕೆ ಊಟ ಹಾಕಿದ ಫಲ ಬರುತ್ತೆ. ಒಬ್ಬರಿಗೂಟ ಹಾಕಿದ್ರು, ಇಬ್ಬರಿಗೂಟ ಹಾಕಿದ್ರು, ಇಂಟು 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 ಚಕ್ ಬೆಳೀತಾ ಹೋಗ್ತಾ ಇರುತ್ತೆ. ಇದಯ್ಯ ಸಾಧನೆ ಅಂದ್ರು. ಇಂಥ ಅಪರೂಪದ ಸಾಧನೆ, ಒಂದು ಕೆಲಸ ಮಾಡಿದ್ರು ಕೋಟಿ ಕೋಟಿ ರಾಶಿ ಪುಣ್ಯ ಬರುತ್ತೆ. ಇಂಥದ್ದು ಬಿಟ್ಟು ಅದೇ ಕೆಲಸ ಮಾಡಿ ಚೂರು ಪುಣ್ಯ ಪಡ್ಕೊಂಡು ಹೋಗ್ತೀರಲ್ಲ ಅದು ಸರಿಯಾ ಅಂದ್ರು. ಇಲ್ಲ, ಇಷ್ಟು ಪುಣ್ಯ ನಮಗೆ ಬೇಕಾಗಿಲ್ಲ, ಬರೀ ಸಾಧನೆ ಹಾಗೆ ಮಾಡ್ತೀವಿ ಅಂದ್ರೆ ದೇವರೇ ನಿಮ್ಮ ಮುಖ ನೋಡಲ್ಲಯ್ಯ. ಈ ಚಿಂತನೆ ಒಳಗಿರುವ ಅತ್ಯಂತ ಅದ್ಭುತವಾದ ಜ್ಞಾನ ಏನಿದೆ, ಈ ಜ್ಞಾನವಿಲ್ಲದೆ ಕರ್ಮ ಮಾಡಿದರೆ ದೇವನೇ ನಿಮ್ಮ ಮುಖ ನೋಡಲ್ಲ, ದೇವರ ಪ್ರೀತಿಗಾಗಿ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಂಥ ಸಾಧನೆ ಕೊಡ್ತಾ ಇದ್ದಾರೆ ಅದನ್ನೇ ದಾಸರಾಯರು ಅದ್ಭುತವಾಗಿ ತಿಳಿಸಿಕೊಡ್ತಾರೆ. ನಂತರ ಬರುವ ತಾಳವನ್ನ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು. ಇನ್ನ ಇನ್ನೊಂದು ವಿಚಾರ, ಎಲ್ಲರೂ ಕೂಡ 9 ಗಂಟೆಗೆ ಇದು ಕೇಳಬೇಕು ಅಂದರೆ 9:10 ಮೊದಲೇ ನೀವು ಲೈವ್ ವೆಬ್ಕ್ಯಾಸ್ಟ್ ಅಂದರೆ ನಮ್ಮ ವೆಬ್ಸೈಟ್ಗೆ ಬಂದು ಲೈವ್ ವೆಬ್ಕ್ಯಾಸ್ಟ್ ಅದನ್ನು ಪ್ರೆಸ್ ಮಾಡಿ ರೆಡಿಯಾಗಿಟ್ಟುಕೊಂಡು ಬಿಡಿ. ಅವಾಗ ಏನಾಗುತ್ತೆ, ನೀವು ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಅಡ್ವರ್ಟೈಸ್ಮೆಂಟು ಎಲ್ಲ ಬರೋದು ಶುರು ಆಗುತ್ತೆ. ಸರಿಯಾಗಿ ನಾನು ನನ್ನ ಪ್ರವಚನ ಶುರುವಾಗೋ ಹೊತ್ತಿಗೆ ನಿಮ್ಮ ಅಡ್ವರ್ಟೈಸ್ಮೆಂಟು ಎಲ್ಲ ಮುಗಿದೋಗಿ ಸರಿಯಾದ ನನ್ನ ಪ್ರವಚನ ಕೇಳ್ತಾ ಹೋಗುತ್ತೆ. ಮಧ್ಯೆ ಮಧ್ಯದಲ್ಲಿ ಯಾವ ಪ್ರೆಸ್ ಮಾಡಬೇಡಿ. ಮತ್ತು ಏನಾದರೂ ರಿವೈಂಡ್ ಮಾಡಿದ್ರ ಮತ್ತು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಖಚಿತವಾಗಿ ಅದ್ಭುತ ಬರುತ್ತೆ. ಆದ್ದರಿಂದ ಮೊದಲು ಒಂದು ಸಲ ಮಾಡಿಕೊಂಡ್ಬಿಟ್ರೆ, 10 ಮೊದಲೇ ಸ್ಟಾರ್ಟ್ ಮಾಡಿಟ್ಟಿದ್ರೆ ನಿಮಗೆ ಖಚಿತವಾಗಿ ಎಲ್ಲ ಕೂಡ ಅನ್ಡಿಸ್ಟರ್ಬ್ಡ್ ಆಗಿ ಸ್ಟಾರ್ಟ್ ಆದ ಕಾಲಕ್ಕಿಂತ ಕೊನೆಯವರೆಗೂ ಚೆನ್ನಾಗಿ ಬಂದ್ಬಿಡುತ್ತೆ. ಇದು ಬಹಳ ಜನ ಮಾಡ್ತಾ ಇದ್ದಾರೆ, ಇದು ಗೊತ್ತಿಲ್ಲದೆ ಬಹಳ ಜನ ಮಧ್ಯ ಮಧ್ಯೆ ಚೂರು ಅಂಗಿಕ್ ಹೋಗಿ ಮತ್ತ ಮತ್ತ ಎಲ್ಲ ಡಿಸ್ಟರ್ಬ್ ಆಗ್ತಾ ಬರ್ತಾ ಇದೆ. ಇದನ್ನು ಎಲ್ಲ ಗಮನಿಸಿ ಸರಿಯಾಗಿ ಈ ಒಂದು ಅವಕಾಶವನ್ನ ಉಪಯೋಗಪಡಿಸಿಕೊಳ್ಳಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.